ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜೆ ನಯನೋಸೌ ಶ್ರೀಪತಿರ್ ಮಾನದೋನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸುವಕ್ತಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಹಾ ಜೈತ್ಯ ಸಂಖ್ಯೋರ್ ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾ ಆದರದಿ ಕೇಳುವುದು ಆದರದಿ ಕೇಳುವುದು ಈ ಒಂದು 27th ಪದ್ಯ ಲೋಡೆಡ್ ಆಗಿತ್ತಲ್ಲ. ಈ 27th ಪದ್ಯಕ್ಕೆ ಸ್ವಲ್ಪ ನಮ್ಗೆ ಇದನ್ನ ವಿಸ್ತಾರ ಮಾಡುತ್ತ ಅಂದ್ರೆ ಒಂದು ಹೇಗೆ ಅನುಷ್ಠಾನ ಮಾಡಬೇಕು ಎಂಬುದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟು ಅದನ್ನ ಹೇಗೆ ನೋಡಬೇಕು ಎಂಬುದನ್ನ 29th 28th ಒಂದು ಎಕ್ಸಾಂಪಲ್ ಕೊಡ್ತಾರ. ಆಮೇಲೆ 29th ಹೇಗೆ ಅರ್ಪಣೆ ಮಾಡಬೇಕು ಎಂಬುದನ್ನ ಇಲ್ಲಿ ಡೈರೆಕ್ಟ್ ಆಗಿ ಬಂದಿಲ್ಲ ನೋಡಿ. 27th ಡೈರೆಕ್ಟ್ ಆಗಿ ಯಾವುದು ಅಂತ ಬಂದಿಲ್ಲ. ಅಂದ್ರೆ ಸಾರರಸ ನಿಸ್ಸಾರ ರಸ ಇದ ಹೇಗೆ ಅಂತ ಎಕ್ಸಾಕ್ಟ್ ಆಗಿ ಬಂದಿಲ್ಲ. ಅದನ್ನ ಅವರೇ ವಿವರಣೆ ಮಾಡ್ತಾ ಇದ್ದಾರೆ 29th ಪದ್ಯದಲ್ಲಿ ನೋಡೋಣ. ಇಲ್ಲಿ ಹೇಳ್ತಾರೆ, ಜಲಗದೊಡುಪನ ಅಮಲ ಬಿಂಬವ ಮೆಲುವೆನೆಂಬದಿ ಅಂಬ ಅತಿ ಹರುಷದಿಂದಲಿ ಜಲಚರ ಪ್ರಾಣಿಗಳು ನಿತ್ಯದಲ್ಲಿ ಯತ್ನಗೈವಂತೆ ಹಲದರಾನುಜ ಭೋಗ್ಯರಸಗಳ ನೆಲೆಯನರಿಯದೆ ಪೂಜಿಸುತ್ತ ಹಂಬಲಿಸುವರು ಪುರುಷಾರ್ಥಗಳ ಸತ್ಕುಲಜ ರಾವೆಂದು ಅಂತ ಹೇಳ್ತಾ ಇದ್ದಾರೆ. ಏನ್ ಎಕ್ಸಾಂಪಲ್ ಇದು ಬಂದು ಜಲಗತ ಉಡುಪನ ಇದು ಪದಚ್ಛೇದ ಹೀಗಿದೆ. ಜಲಗತ ಉಡುಪ ಜಲಗತ ಉಡುಪನ ಅಮಲ ಬಿಂಬವ ಮೆಲುವನೆಂಬ ಅತಿ ಹರುಷದಿಂದಲಿ ಜಲಚರ ಪ್ರಾಣಿಗಳು ನಿತ್ಯದಿ ಯತ್ನಗೈವಂತೆ ಹಲದರಾನುಜ ಭೋಗ್ಯ ರಸಗಳ ನೆಲೆಯ ಅರಿಯದೆ ಸತ್ಕುಲಜರಾನೆಂದು ಪೂಜಿಸುತ್ತ ಪುರುಷಾರ್ಥಗಳ ಹಂಬಲಿಸುವರು ಅಂತ ಹೇಳ್ತಾ ಇದ್ದಾರೆ. ಈಸಿಯಾಗಿ ಅರ್ಥ ಆಗತ್ತ. ಜಲಗತ ಪ್ರಾಣಿಗಳು ಹೇಗಿದೆ ಅಂದ್ರೆ ಇದು ಯಾವುದಕ್ಕೆ ಕಂಪ್ಯಾರಿಸನ್ ಅಂದ್ರೆ 27th ಪದ್ಯದಲ್ಲಿ ಆರು ರೂಪಗಳನ್ನ ಹೇಳಿ ಆರು ರಸಗಳನ್ನ ಹೇಳುವ ಮೂಲಕ ಆಗ ದೇವರಿಗೆ ಅರ್ಪಣೆ ಅಂದ್ರೆ ಏನು ಅಂತ ತಿಳ್ಕೋಬೇಕು ಅಂತ ಹೇಳಿ ಅದು ತಿಳಿಯದೆ ನಾವು ಪೂಜೆಯನ್ನ ಮಾಡಿದ್ರೆ ಅದು ಹೇಗಿರತ್ತ ಅಂಬೋದಕ್ಕೆ ಎಕ್ಸಾಂಪಲ್ ಜಲಗತ ಅಂದ್ರೆ ಜಲಚರ ಪ್ರಾಣಿಗಳು ಅಂತ. ಉಡುಪನ ಅಂದ್ರೆ ಉಡುಪ ಅಂದ್ರೆ ಚಂದ್ರ ಅಂತ. ಚಂದ್ರನ ಅಮಲ ಬಿಂಬವ ಚಂದ್ರನ ರಾತ್ರಿ ಜಲದಲ್ಲಿ ಆ ಸಮುದ್ರಗಳಲ್ಲಿ ನದಿಗಳಲ್ಲಿ ಸರೋವರಗಳಲ್ಲಿ ಏನಾಗತ್ತೆ ಚಂದ್ರ ಬಂದಾಗ ಚಂದ್ರನ ಬಿಂಬ ನೀರಲ್ಲಿ ಬೀಳುತ್ತೆ. ಆ ಬಿಂಬವನ್ನ ನೋಡಿ ಅದು ಬಿಂಬ ಅಂತ ಈ ಜಲಚರ ಪ್ರಾಣಿಗಳು ಅಂದ್ರೆ ಜಲಚರ ಪ್ರಾಣಿಗಳಿಗೆ ಏನು ಗೊತ್ತಿರತ್ತ ಅಲ್ಲಿ ಇರೋ ಮೇಲೆ ನೋಡೋದೇ ಇಲ್ಲ. ಅಂದ್ರೆ ಜಲಚರ ಪ್ರಾಣಿಗಳು ನಾವು ಮೇಲೆ ನೋಡ್ತೀವಿ ಮನುಷ್ಯರು, ಜಲಚರ ಪ್ರಾಣಿಗಳು ತಮ್ಮ ಕಣ್ಣು ಮುಂದೆ ಇರೋದನ್ನೇ ನೋಡತ್ತ. ಕಣ್ಣು ಮುಂದೆ ಏನು ಕಾಡಂತ ರಿಫ್ಲೆಕ್ಷನ್ ಬೀಳ್ತಾ ಇದೆ, ಚಂದ್ರನ ಬಿಂಬ ಅಲ್ಲಿ ಬೀಳ್ತಾ ಇದೆ. ಅದು ಬಿಂಬ, ದಟ್ ಈಸ್ ಪ್ರತಿಬಿಂಬ, ಚಂದ್ರನ ಪ್ರತಿಬಿಂಬ ಅದು ಅಲ್ಲಿ ಬೀಳ್ತಾ ಇದೆ. ಅದನ್ನ ಪ್ರತಿಬಿಂಬ ಏನೋ ಅದಕ್ಕೆ ಗೊತ್ತಿಲ್ಲ. ಅದು ನಿಜವಾದ ಒಂದು ಚಂದ್ರ, ಅದು ಚಂದ್ರ ಅಂತನೂ ಅದಕ್ಕೆ ಗೊತ್ತಿಲ್ಲ, ಚಂದ್ರ ಅಂತನೂ ಅದಕ್ಕೆ ಗೊತ್ತಿಲ್ಲ, ಚಂದ್ರ ಏನು ಅಂತನೂ ಗೊತ್ತಿಲ್ಲ, ಟೋಟಲಿ ಏನು ಗೊತ್ತಿಲ್ಲ. ಏನದಕ್ಕೆ ಗೊತ್ತಾಗತ್ತೆ, ಏನೋ ಒಂದು ತುಂಬಾ ಅತೀ ಸುಂದರವಾಗಿದೆ. ಚಂದ್ರನ ಬಿಂಬ ನೀರಲ್ಲಿ ಬಿದ್ದಾಗ ಅತೀ ಸುಂದರವಾಗಿರುತ್ತೆ. ಅಲೆಗಳು ಅದು ಇದು ಬಂದಾಗ ಸ್ವಲ್ಪ ತೆರೆಗಳು ಅಲ್ಲಿ ಬಂದಾಗ ಅದು ಅಲ್ಲಾಡ್ತಾನೆ ಇರುತ್ತೆ. ನೋಡಿದ್ರೆ ಏನೋ ಒಂದು ಅದಕ್ಕೆ ಇರೋದು ಏನೋ, ಆ ಜಂತುಗಳಿಗೆ ಮುಖ್ಯ ಮುಖ್ಯವಾಗಿ ಆ ಲೆವೆಲ್ಲಿ ಬುದ್ಧಿ ಬುದ್ಧಿಯಿಂದ ತಿನ್ನಬೇಕು, ಅದು ಬೇಕು, ಅದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೇ. ಮನೋಮಯ ಕೋಶ ನೋಡಿದ್ದೀವಿ, ಅದಕ್ಕೆ ಅನ್ನಮಯ ಪ್ರಾಣಮಯ ಕೋಶಗಳು ಚೆಂದಾಗಿದ್ರು ಮನೋಮಯ ಕೋಶದಲ್ಲಿ ಪೂರ್ತಿಯಾಗಿ ಭಯ ಇರತ್ತ, ಹಸಿವೆ ಇರತ್ತ, ಇತ್ಯಾದಿಗಳು ಇರತ್ತ ಹೊರತು ಆ ಯೋಚನೆಗಳು ಆ ಒಂದು ಮನುಷ್ಯನಿಗೆ ಇರುವಂತ ಆ ಫ್ಯಾಕಲ್ಟಿ ಪೂರ್ತಿಯಾಗಿ ಬುದ್ಧಿ ಮನಸ್ಸು ಬುದ್ಧಿ ಇರೋದಿಲ್ಲ. ಬುದ್ಧಿ ಚಿತ್ತ ಚಿತ್ತ ಅಂಬೋದು ಹಸಿವೆ ಆದ್ರೆ ಇದನ್ನ ತಿನ್ನಬೇಕು ಅಂಬೋದು ಅಷ್ಟು ನೆನಪಿರುತ್ತೆ ಅಷ್ಟೇ ಹೊರತು ನಮ್ ತರ ಮೆಮರಿನೋ ಅದನ್ನ ವಿಸ್ಡಮ್ ಇದು ಯಾವುದು ಅದಕ್ಕೆ ಇರೋದಿಲ್ಲ. ನೋಡಿದ್ರೆ ಅದಕ್ಕೆ ಗೊತ್ತಾಗೋದು ಅದನ್ನ ತಿನ್ನಬೇಕು, ಅದೇನೋ ತಿನ್ನುವಂತ ಒಂದು ಪದಾರ್ಥ ಇಷ್ಟೇ ಅದಕ್ಕೆ ಗೊತ್ತು. ಸೊ ಅದನ್ನ ಏನ್ ಅನ್ಕೊಳತ್ತ ಅದು ಅದು ತಾವು ಊಟ ಮಾಡುವ ತಮಗೆ ಏನೋ ಒಂದು ಊಟಕ್ಕೆ ಏನೋ ಸಿಕ್ಕಿದೆ ಅಂಬೋ ಒಂದು ಭ್ರಮೆಯಿಂದ ಬಿಂಬವ ಮೆಲುವನೆಂಬ ನಾವು ಅದನ್ನ ತಿನ್ನೋಣ. ನಮಗೆ ನಮ್ಮ ನಮಗೆ ಹತ್ರವೇ ಇದೆ, ನೀರಲ್ಲಿ ಬಿದ್ದಿದೆ, ಹತ್ರ ಇದೆ, ಸಮೀಪದಲ್ಲಿ ಇದೆ, ಇಟ್ ಇಸ್ ಆಕ್ಸೆಸಬಲ್ ಅಂತ ಗೊತ್ತಾಗುತ್ತೆ. ಹೋಗಿ ತಿನ್ನೋ ನಮ್ಮ ಮುಂದೆನೆ ಬಿದ್ದಿದಲ್ಲ ಅದನ್ನ ಲೆಟ್ ಮೀ ಗ್ರ್ಯಾಬ್ ಇಟ್ ಲೆಟ್ ಮೀ ಈಟ್ ಅಂತದ್ದು ಮಾಡುತ್ತೆ. ಎಷ್ಟು ದಿವಸ ಮಾಡುತ್ತೆ? ದಿನಾಗ್ಲು ಮಾಡತ್ತಂತದ್ದು. ಯಾವಾಗ ಯಾವಾಗ ನೋಡಿದ್ರು ಚಂದ್ರ ಚಂದ್ರ ಅಂತ ಗೊತ್ತಿಲ್ಲ ಅದಕ್ಕೆ. ತಿನ್ನೋಣ ತಿನ್ನೋಣ ಅಂತ ಮೆಲುವೆ ಎಂಬ ಅತೀ ಹರುಷ ಅದಕ್ಕೆ, ಅಷ್ಟು ಒಂದು ಸಂತೋಷ ಅಂತ. ಯಾಕೆ ಅಂದ್ರೆ ಇಟ್ ಡಸಂಟ್ ಹ್ಯಾವ್ ಟು ಹಂಟ್ ಫಾರ್ ಎನಿಥಿಂಗ್, ಅಲ್ಲೇ ಕಣ್ಣು ಮುಂದೆ ಬಿದ್ದಿದೆ ಅದು. ನಮ್ಗೆ ಅನ್ನ ಆಹಾರ ಸಿಕ್ಕಿದೆ, ಎಷ್ಟು ಸುಂದರವಾಗಿ ಇದೆ, ಎಷ್ಟು ದೊಡ್ಡದಿದೆ ಇದು, ಎಷ್ಟು ತಿನ್ಬೋದು ಅಂಬೋ ಅತೀ ಹರುಷದಿಂದಲೇ ಜಲಚರ ಪ್ರಾಣಿಗಳು ನಿತ್ಯದಿ ದಿನ ಯಾವಾಗ ಯಾವಾಗ ಚಂದ್ರಬಿಂಬ ಕಾಣುತ್ತೋ ರಾತ್ರಿಗೆ ಕಂಡಾಗೆಲ್ಲ ಅದನ್ನ ತಿನ್ನೋಣ ತಿನ್ನೋಣ ಅಂತ ಪ್ರಯತ್ನ ಮಾಡುತ್ತಾನೆ ಇರತ್ತಂತ. ನಿತ್ಯ ಪ್ರಯತ್ನ ಮಾಡುತ್ತ ನಿತ್ಯ ಪ್ರಯತ್ನ ಮಾಡುತ್ತಾ ಸಕ್ಸೀಡ್ ಆಗತ್ತ ಅದು. ಕ್ಯಾನ್ ಇಟ್ ಈಟ್ ಪ್ರತಿಬಿಂಬವನ್ನ ತಿನ್ಲಕ್ಕಾಗತ್ತ? ಅದಕ್ಕೆ ಏನಾದ್ರು ಸಂತೋಷ ನೋಡೋ ಸಂತೋಷನೇ ಹೊರತು ಹೊಟ್ಟೆ ತುಂಬೋದಿಲ್ಲ ಅದಕ್ಕೆ. ಆ ಬಿಡ ಅದು ಅದು ತಿನ್ನೋ ವಸ್ತು ಅಲ್ಲ ಅಂಬೋದು ಗೊತ್ತಿಲ್ಲ ಅದು. ಸೊ ಯತ್ನಗೈವಂತೆ ಹಾಗೆ ಹಾಗೇನೆ ಈ ಎಕ್ಸಾಂಪಲ್ ಹಾಗೇನೆ ಜನರು ಏನ್ ಮಾಡ್ತಾರಂದ್ರ ಹಲದರಾನುಜ ಹಲದರಾನುಜ ಗೊತ್ತು ನಮ್ಮ ಹಲದರಾನುಜ ನಮ್ಗೆ ಎರಡು ಮೂರು ಕಡೆ ಬಂದಿದೆ ನಮ್ಗೆ ಇದು ಜಲವನ ಅಪಹರಿಸುವ ಗಳಿಗೆ ಬಟ್ಲು ಅಲ್ಲಿ ಅಲ್ಲಿ ಅಲ್ಲಿನೂ ಬಂದಿದೆ ನಮ್ಗೆ ಮೂರನೇ ಸಂಧಿಯಲ್ಲಿ ವ್ಯಾಪ್ತಿ ಸಂಧಿಯಲ್ಲಿನೂ ಬಂದಿದೆ ಮತ್ತು ಲಾಸ್ಟ್ ಪ್ರೀವಿಯಸ್ ಸಂಧಿಯಲ್ಲಿನೂ 12th ಸಂಧಿಯಲ್ಲಿನೂ ನೋಡಿದೀವಿ ಹಲದರಾನುಜ ಅಂತ. ಯಾಕೆ ಅನ್ಬೋದು ನೋಡಿದೆ ಹಲದರಾನುಜ ಅಂತ ಹೇಳುವಾಗ ಹಲದರಾನುಜ ಅಂತ ಹೇಳುವಾಗ ಕೃಷ್ಣ ಅಂತ ಅರ್ಥ ಆಗತ್ತ. ಬಲರಾಮನ ಹಲ ಆಯುಧವನ್ನ ಧಾರಣೆ ಮಾಡಿರುವ ಹಲದರಾನುಜ ಅವನ ಅನುಜ ಕೃಷ್ಣ ಅಂತ ಆಗತ್ತೆ. ಅಂದ್ರೆ ಇದು ಯಾಕೆ ಹೇಳ್ತಾರೆ ಅಂಬೋದು ನಾವು ನೋಡಿದ್ವಿ. ಯಾಕೆ ಹೇಳ್ತಾರೆ ಅಂದ್ರೆ ಈ ಒಂದು ದೇಹಕ್ಕೆ ಈ ಅನ್ನಮಯ ಕೋಶ ಆಗಲಿ ಈ ನಮ್ಮ ದೇಹಕ್ಕೆ ಅಭಿಮಾನಿಗಳು ಆಗಿರುವಂತ ನಾವು ಹೇಳ್ತೀವಲ್ಲ ನಮ್ಗೆ ಮೂಲಾಧಾರದಲ್ಲಿ ಇದು ನಮ್ಗೆ ಶಕ್ತಿ ರೂಪವಾಗಿ ಅಲ್ಲಿ ಶೇಷದೇವರು ಇದ್ದಾರೆ ಅಂತ ನಾವು ನೋಡ್ತೀವಿ. ಅವರು ಸೊ ಈ ದೇಹಕ್ಕೇನೋ ಅವರು ಅಭಿಮಾನಿಗಳಾಗ್ತಾರೆ. ಪ್ರಾಣ ಅಂತ ಅವರನ್ನು ಕರೀತಾರೆ. ಪ್ರಾಣ ಅಂತ ಲೋವರ್ ಲೆವೆಲ್ಲಿ ಆ ಒಂದು ಶೇಷದೇವರನ್ನು ಕರೀತಾರೆ. ಸೊ ಅದಕ್ಕೆ ಈ ದೇಹದಲ್ಲಿ ಇರುವಂಥದ್ದು. ಸೊ ಇಲ್ಲಿ ಈ ದೇಹದಲ್ಲಿ ನಮಗೆ ದೇಹಾಭಿಮಾನಿಯಾಗಿನೂ ಅವರು ಇದ್ದಾರೆ. ಅಲ್ಲಿ ಜತೆಯಲ್ಲಿ ಇರುವನು ನಾರಾಯಣ ಕೃಷ್ಣ. ಅದು ನೋಡಿದ್ವಿ ಕೃಷ್ಣನನ್ನು ಯಾಕೆ ತರ್ತಾರ ಅಂತಂಬೋದು ನೋಡಿದ್ವಿ. ಕೃಷ್ಣ ಅಂದ್ರೆ ಬೇಸಿಕಲಿ ಆ ಒಂದು ನಮ್ಮ ಕರ್ಮ ಮಾಡುವಾಗ ದೈಹಿಕ ಕರ್ಮಕ್ಕೆ ದೈಹಿಕ ಕರ್ಮ ಎಲ್ಲ ಕಡೆ ಎಲ್ಲಿ ನಾವು ಹೋದ್ರು ದೇಹ ಮೂಲಕವೇ ನಾವು ಕರ್ಮಗಳನ್ನು ಮಾಡಬೇಕು. ವಿಶೇಷದಿಂದ ಕಾಲಿಕ ಕರ್ಮ ಆಮೇಲೆ ದೇಶಿಕ ಕರ್ಮ ಅಂತ ಹೇಳಿದ್ನು ಅದು ವಿಶೇಷ ಆಗತ್ತೆ. ಅದು ದೇವರು ಕೊಟ್ಟ 24 ತತ್ವದಿಂದ ಇರುವಂತ ಈ ಸ್ಥೂಲ ದೇಹದಿಂದಲೇ ನಾವು ಕೆಲಸ ಮಾಡಬೇಕು. ಅದಕ್ಕೆ ಕೇಶವಾದಿ ರೂಪಗಳನ್ನು ಇಟ್ಟುಕೊಂಡಾಗ ಕೊನೆಯಲ್ಲಿ ಬರುವುದು ಕೃಷ್ಣ ರೂಪವೇ ಆಗತ್ತೆ, ಕೃಷ್ಣನೇ ಆಗ್ತಾನೆ. ಸೊ ಇಲ್ಲಿ ಇರುವಂಥದ್ದು ಇಲ್ಲಿ ಮುಖ್ಯವಾಗಿ ಹಲದರಾನುಜ ಅಂತ ಹೇಳುವ ಮೂಲಕವಾಗಿ ಈ ಸ್ಥೂಲ ದೇಹದಲ್ಲಿ ಸ್ಥೂಲ ದೇಹ ಕೊಟ್ಟು ಈ ಸಾಧನೆಯನ್ನು ಮಾಡಿಸೋನವನು ಒಳಗೆ ಇದ್ದಾನೆ. ಇನ್ನೊಂದು ಏನು ಅಂದ್ರೆ ಇಲ್ಲಿನೂ ಹಾಗೆ ಆಗತ್ತೆ, ಹಲಧರ ಅನುಜ ಅಂತ ಹೇಳುವಾಗ ಈ ಒಂದು ಶೇಷದೇವರಲ್ಲಿನೂ ವಿಶೇಷವಾಗಿ ನೋಡ್ತೀವಲ್ಲ, ಶೇಷದೇವರಲ್ಲೂ ವಿಶೇಷವಾಗಿ ಕೃಷ್ಣನ ವಿಶೇಷ ಆವೇಶ ರೂಪದಿಂದಲೂ ಇರುತ್ತಾನೆ ಕೃಷ್ಣ. ಕೃಷ್ಣಕೇಶ ಶುಕ್ಲಕೇಶ ಅಂತ ದೇವರ ರೂಪಗಳು ಅದರಲ್ಲಿ ವಿಶೇಷವಾಗಿ ಅವರಲ್ಲಿ ಕೊಟ್ಟಿದ್ದಾರೆ ಅನ್ಬೋದು. ಸೊ ಬಿಂಬ ಪ್ರತಿಬಿಂಬ ಅಲ್ಲಿ ಹೇಳಿದಂತೆ ಇಲ್ಲಿನೂ ಬಿಂಬ ಪ್ರತಿಬಿಂಬ ಅದೂ ಒಂದಾಗತ್ತೆ. ಇನ್ನೊಂದು ಹಲಧರ ಅನುಜ ಅಂದ್ರೆ ಹಲ ಆಯುಧ, ಯಾಕೆ ವಿಶೇಷವಾಗಿ ಹಲ ಆಯುಧ ಹೇಳ್ತಾರೆ ಅದು ನಾವು ನೋಡಿದೀವಿ. ಹಲ ಆಯುಧ ಯಾಕೆ ಹಲ ಆಯುಧ ಅಂದ್ರೆ ಉಳಬೇಕು ಅಂತ ಹೇಳ್ತಾರಲ್ಲ. ಸೊ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್, ಇದು ಯಾವ ವಿಷಯದಲ್ಲಿ ಇದಕ್ಕೆ ಹಲಧರಾನುಜ ಎಂಬುದು ನಮಗೆ ಇದು ಒಂದು ನಾವು ನೋಡ್ತಾ ಬಂದಿದ್ದೀವಿ. ಹರಿಕಥಾಂಸಾರದಲ್ಲಿ ಒಂದೊಂದು ವರ್ಸ್ ಅಟ್ಲೀಸ್ಟ್ ನಮ್ಗೆ ಕಾಣುವಂಥದ್ದು ಒಂದೊಂದು ವರ್ಸ್ ಒಂದೊಂದು ಇದರಲ್ಲಿನ ನೋಡ್ಬೋದು, ಒಂದೊಂದು ಅಕ್ಷರ ನೋಡ್ಬೋದು, ಅದು ಬೇರೆ. ಒಂದು ನಾಮ ನಮ್ಗೆ ಫೆಮಿಲಿಯರ್ ಆಗಿರುವಂತ ಹಲಧರಾನುಜ ಅಂತ ಹೇಳೋದು ಫೆಮಿಲಿಯರ್ ಆಗಿ ಒಂದು ನಮ್ಗೆ ನಮ್ಮ ಊಹೆಗೆ ಸಿಕ್ಕುವಂತ ಒಂದು ಹೆಸರು ಈ ಹಲಧರ ಅನುಜ ಅಂತ. ಕೃಷ್ಣನ ಹೇಳುವಾಗ ಈ ಅಬ್ಜೆಕ್ಟಿವ್ ಅನಂತ ನನ್ನ ತಮ್ಮನಾದವನು, ಬಲರಾಮನ ತಮ್ಮನಾದವನು, ಹೀಗೆ ಕೃಷ್ಣನ ಭಕ್ತರ ಜೊತೆಯಲ್ಲಿ ಸೇರಿಸಿ ಹೇಳುವುದರಲ್ಲಿನೂ ಒಂದು ಪ್ರಯೋಜನ ಇದೆ. ಅಲ್ಲಿನೂ ಒಂದು ವಿಶೇಷ ಆಯುಧ, ಅದನ್ನ ಹಲಾಯುಧವನ್ನ ಇಟ್ಟುಕೊಂಡಿದ್ದಾನೆ ಅಂತ. ಆ ಆಯುಧದಲ್ಲಿನೂ ಕೃಷ್ಣನೇ ಭಗವಂತನೇ ಇಲ್ಲಿ ಆಯುಧ ರೂಪವಾಗುವಲ್ಲಿ ಇದ್ದಾನೆ. ಮತ್ತು ಇದು ಮುಖ್ಯವಾಗಿ ನಮಗೆ ಹೇಳ್ತೀವಲ್ಲ ಉಳಬೇಕು ಅಂತ, ಹಾಗೆ ವ್ಯವಸಾಯ ಮಾಡಬೇಕು ಅಂತ ಹೇಳ್ತಾರೆ ಕೃಷ್ಣ ಗೀತೆಯಲ್ಲಿನೂ ಹೇಳಿದ. ನಮ್ಗೆ ವಿದ್ಯಾಪ್ರಸನ್ನರ ಹಾಡನ್ನು ನಾವು ಕೇಳಿದ್ದೀವಿ, ಅದು ನೆನಪಿಗೆ ಬರಬೇಕು. ಏನು ಮಾಡಬೇಕು ಇಲ್ಲಿ ಹಿಂದಿನ ಪದ್ಯದಲ್ಲಿ ಹೇಳಿದಾರಲ್ಲ, ಹಿಂದಿನ ಪದ್ಯದಲ್ಲಿ ಹೇಳಿದ ವಿಷಯಗಳನ್ನು ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಈ ವಿಷಯಗಳನ್ನು ಇಟ್ಟು ನಾವು ಈ ತರ ಒಂದು ಜಲಚರ ಪ್ರಾಣಿಗಳಂತೆ ಇರಬಾರದು. ಜಲಚರ ಪ್ರಾಣಿಗಳಂತೆ, ಜಲಚರ ಪ್ರಾಣಿಗಳು ಏನು ಮಾಡ್ತಾ ಇದೆ ಅದಕ್ಕೆ ಚಂದ್ರ ಏನು ಅಂತನೂ ಗೊತ್ತಿಲ್ಲ. ಚಂದ್ರ ಗೊತ್ತಿಲ್ಲ, ಚಂದ್ರ ಬಿಂಬವನ್ನೇ ಚಂದ್ರ ಅಂತ ತಿಳ್ಕೊಳ್ಳೋದಿಲ್ಲ. ತಮಗೆ ಅಲ್ಲಿ ಎಕ್ಸಾಂಪಲ್ ಲಿಮಿಟೆಡ್ ಸೆನ್ಸ್ಲಿ ತಮಗೆ ಸುಖ ಸಿಕ್ಕತ್ತೆ ಅಲ್ಲಿ ಮುಖ್ಯವಾಗಿ ತಗೊಳ್ಳೋದು. ಅದಕ್ಕೆ ಏನು ಚಂದ್ರ ಬೇಕಾ? ಇಲ್ಲ, ಅದಕ್ಕೆ ಒಂದು ಭೋಗ ಬೇಕು. ಆ ಒಂದು ಭೋಗ ಅದಕ್ಕೆ ಸಿಕ್ಕತ್ತ ಅಂದ್ರೆ ಅದೂ ಸಿಕ್ಕೋದಿಲ್ಲ. ಅಂದ್ರೆ ಇದು ಏನಾಗತ್ತ, ಯಾವುದು ಇಲ್ಲವೋ ಅದನ್ನ ಇದೆ ಅಂತ ತಿಳ್ಕೊಳ್ತಾ ಇದೆ. ಅದು ಭ್ರಮೆಗೆ ಒಳಗಾಗಿದೆ, ಹಾಗೇನೆ ಭ್ರಮೆಗೆ ಒಳಗಾಗಿ ಅದನ್ನೇ ಮಾಡ್ತಾ ಇದ್ದನು. ಅದಕ್ಕೆ ಸಿಕ್ಕೋದಿಲ್ಲ, ಏನು ಬೇಕೋ ಅದಕ್ಕೆ ಅದೂ ಸಿಕ್ಕೋದಿಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಹಾಗೇನೆ ಇಲ್ಲಿ ನಮಗೆ ಏನು ಬೇಕು, ನಮಗೆ ಬೇಕಾದೇನು, ನಾವು ದೇವರನ್ನ ಪೂಜೆ ಮಾಡ್ತೀವಿ. ಅದಕ್ಕೆ ಪ್ರೀವಿಯಸ್ ಪದ್ಯದಲ್ಲಿ ಹೇಳಿದ್ದಾರೆ ದೇವರನ್ನ ಪೂಜೆ ಯಾವುದಕ್ಕೆ ನಾವು ಮಾಡ್ತೀವಿ. ದೇವರ ಪೂಜೆ ಮಾಡುವ ಮೂಲಕವಾಗಿ ಇದು ಬೇಕು ಅದು ಬೇಕು ಅಂತ ಏನೋ ಒಂದು ಲೌಕಿಕವಾಗಿ ಈಗ ಬರಂಗಳಲ್ಲಿ ಅಂತ ಹೇಳಿದಾಗ ಈ ಸೌಖ್ಯ ಆ ಸೌಖ್ಯ ಯಾವುದೇ ಒಂದು ಬೇಕು ಅಂತ ನಾವು ಪೂಜೆ ಮಾಡ್ತಾ ಇದ್ದೀವಿ. ಪೂಜೆ ಮಾಡುವಾಗ ಅದು ನಮಗೆ ಸಿಕ್ಕತ್ತ, ನಾವು ಯಾವುದಕ್ಕೆ ಮಾಡ್ತೀವಿ? ತಿರ್ಗಾನು ಎರಡೇ ವಿಷಯಗಳು, ಒಂದು ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿಗೆ ಮಾಡ್ತೀವಿ. ಅದು ನಿಜವಾಗ್ಲೂ ನಮ್ಗೆ ಸಿಕ್ಕತ್ತ? ಸಿಕ್ಕೋದೇ ಇಲ್ಲ. ಯಾಕೆ ಸಿಕ್ಕಲ್ಲ ನಮ್ಗೆ ಅಂದ್ರೆ ತಿಳಿಯದೆ ಭ್ರಾಂತಿಯಿಂದ ಮಾಡ್ತಾ ಇದ್ದೀವಿ. ಏನು ಭ್ರಾಂತಿಯಿಂದ ನಾವು ಮಾಡ್ತೀವಿ? ದಿನಾಗ್ಲೂ ನಾವು ಮಾಡುವಂತ ಕೆಲಸ ಬೇದು. ದೇವರಿಗೆ ಸಿಂಪಲ್ ಆಗಿರೋದು ನೈವೇದ್ಯವೇ. ದೇವರಿಗೆ ನೈವೇದ್ಯ ಇಡುವಾಗ ನಾವು ಎಲ್ಲವೂ ಮಾಡ್ತೀವಿ. ತಟ್ಟೆಯಲ್ಲಿ ದೇವರಿಗೆ ಎಲ್ಲವೂ ಇಟ್ಟು ದೇವರ ಮುಂದೆ ಇಡ್ತೀವಿ. ಇಡೋವಾಗ ದೇವರಿಗೆ ಅಂತಾನೆ ಮಾಡ್ತೀವಿ. ಮಾಡೋವಾಗಲೂ ಅಲ್ಲಿ ಆ ಒಂದು ಪಂಚಭೇದ, ನೆಕ್ಸ್ಟ್ ಬರ್ಸಲಿನ ಈ ಊಟ ತಿಂಡಿಯಲ್ಲಿನೂ ಪಂಚಭೇದ ಹೇಳ್ತಾರೆ. ಬೇಸಿಕ್ ಡಿಫ್ರೆನ್ಸ್ ತಿಳ್ಕೋಬೇಕು. ದೇವರಿಗೆ ನಾವು ಈ ವೆರೈಟೀಸ್ ಮಾಡಿ ದೇವರಿಗೆ ಕೊಡ್ತಾ ಇದ್ದೀವಿ ಅಂತ ತಿಳಿದರೂ ತಪ್ಪಾಗತ್ತೆ. ಯಾಕೆ ಅಂತ, ದೇವರು ಕೊಟ್ಟಿದ್ದು ನಮ್ಗೆ, ದೇವರೇ ಅದನ್ನ ಕೊಟ್ಟಿದ್ದಾನೆ. ಸೊ ನಾವು ಏನು ದೇವರಿಗೆ ಕೊಡೋದು, ದೇವರಿಗೆ ನಾವು ಕೊಡೋದು ಎಂಬುದೇ ಸಾಧ್ಯವೇ ಇಲ್ಲ. ಇದು ಒಂದೊಂದು ಸಂಧಿಯಲ್ಲಿನೂ ಹೇಳಿದ್ದಾರೆ, ಅಷ್ಟ ನಮ್ಗೆ ಗೊತ್ತು. ಇನ್ನೊಂದು, ದೇವರು ಅದನ್ನ ಸ್ವೀಕಾರ ಪ್ರಸಾದ ಸ್ವೀಕ ಇದು ಕೆಲವು ಕಡೆ ಬರ್ತ ಆನಂದ ರಸ ಅಂತ, ಅವತಾರದಲ್ಲಿ ಆನಂದ ರಸ ಅಂತ ಹೇಳಿದ್ರೆ ನಿಜವಾಗ ಕೆಲವು ಕಡೆ ಕೊಟ್ಟಿದ್ದಾರೆ. ದೇವರು ಅವತಾರದಲ್ಲಿ ನಿಜವಾಗವೂ ಸ್ಥೂಲ ಅನ್ನವನ್ನ ಭಕ್ಷಣೆ ಮಾಡುತ್ತಾನೆ ಅಂತ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಅರ್ಥ ಮಾಡುವುದು ಆ ರೀತಿಯಲ್ಲಿ ಇಲ್ಲ. ಸ್ಥೂಲ ಅವನೇ ಬರ್ತಾನೆ, ಒಂದು ರೂಪದಿಂದ ಬರ್ತಾನೆ. ಸ್ಥೂಲ ಪದಾರ್ಥ, ಸ್ಥೂಲ ವಿದುರ ಕೊಟ್ಟದನ್ನ ಸ್ವೀಕಾರ ಮಾಡಿದ, ದ್ರೌಪದಿ ಕೊಟ್ಟದನ್ನ ಅನ್ನವನ್ನ ತಿಂದ ಅಂದ್ರೆ ಅಲ್ಲಿನೂ ಅವನು ತಗೊಳ್ಳೋದು ಈ ಸ್ಥೂಲ ಅನ್ನ ಅಲ್ಲ, ಅವನಿಗೆ ಬೇಕಾಗೇನೋ ಇಲ್ಲ, ಅವನು ಅಪ್ರಾಕೃತ. ಸೊ ಅಲ್ಲಿನೂ ಸರಿಯಾಗತ್ತೆ ತಿಳ್ಕೊಬೇಕು. ಅಲ್ಲಿ ಅವನು ಉಂಡಂತೆ ತಕ್ಕೊಂಡಂತೆ ಅವಲಿಕೆಯನ್ನು ತಕ್ಕೊಂಡಂತೆ ಅವನು ಮಾಡಿದ, ಒಳಗೆ ಇಟ್ಟ, ಎಲ್ಲವೂ ಅವನ ಒಳಗೇನೆ ಇದಲ್ಲ. ಅವನ ಒಳಗೆ ಹಾಕ್ಕೊಳ್ಳೋದು ಏನ್ ಬೇಕಾಗಿದೆ ಅದನ್ನ ಅಲ್ಲಿ ಸ್ವೀಕಾರ, ನಾನು ಏನು ಕೊಟ್ಟರೂ ಮಾಡ್ತೀನಿ ಎಂಬುದನ್ನ ಪ್ರತ್ಯಕ್ಷವಾಗಿ ತೋರಿಸಿಕೊಟ್ಟ ಅಂತ ಅಲ್ಲಿ ನೋಡಬೇಕು. ಹೀಗೇನೆ ದೇವರಿಗೆ ಕೊಡುವಾಗ ಅಲ್ಲಿ ಇರುವಂತ ನಾವು ನೋಡೋದೆ ಸ್ವಾಕ್ಯರಸ ಎಂಬುದು ಇದೆ. ದೇವರು ಅದನ್ನ ತಕ್ಕೊಳ್ತಾನಂತ ಅಲ್ಲಿ ನೆಕ್ಸ್ಟ್ ಅಲ್ಲಿ ಭೇದವನ್ನ ನೋಡಬೇಕು. ನಾವು ಇಟ್ಟ ಅನ್ನ, ನೈವೇದ್ಯ ತಟ್ಟೆಯಲ್ಲಿ ಇಟ್ಟಿದ್ದೀವಲ್ಲ, ಅಲ್ಲಿ ಇಟ್ಟ ಅನ್ನ, ಆ ಅನ್ನದಲ್ಲಿ ಮುಖ್ಯವಾಗಿ ಎರಡು ಭೇದಗಳು. ಒಂದು ಏನೋ ಪ್ರಾಕೃತ ಅಪ್ರಾಕೃತ ನೋಡಬೇಕು, ಇನ್ನೊಂದು ಸ್ವತಂತ್ರ ಅಸ್ವತಂತ್ರ ನೋಡಬೇಕು. ಸೊ ದೇವರು ಯಾವುದನ್ನ ತಕ್ಕೊಳ್ತಾನ, ಆ ಅನ್ನದಲ್ಲಿ ಅನ್ನಂ ಬ್ರಹ್ಮೇತಿ ವಿಜಾನಾಥ್ ಅಂತ ಭೃಗುಮುನಿಗಳು ತಿಳ್ಕೊಳ್ತಾರಲ್ಲ, ಹಾಗೆ ಅನ್ನದಲ್ಲಿ ಅನ್ನ ಶಬ್ದ ವಾಚ್ಯನಾಗಿ ಭಗವಂತನ ರೂಪ ಒಂದು ಇದೆ. ಅದು ಅದನ್ನ ಅವನು ಸ್ವೀಕಾರ ಮಾಡುತ್ತಾನಂದ್ರೆ ಏನು, ಅವನು ಸ್ವೀಕಾರ ಮಾಡೋದು ಅಂಬೋದು ಅದು ಅದು ಅಚಿಂತ್ಯ ಅದ್ಭುತ ಶಕ್ತಿನೇ ಹೇಳಬೇಕು. ಏನು ದೇವ ರೂಪ ಇಲ್ಲಿ ಒಂದು ಅಲ್ಲಿ ಒಂದು, ಆ ರೂಪ ಈ ರೂಪ ಸೇರತ್ತ, ಇದು ಯಾಕೆ ಹೇಳ್ತೀವಿ ಅಂದ್ರೆ ನಮ್ಗೆ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ದೇವರ ರೂಪಗಳು ಇಲ್ಲದ ಜಾಗೇನೆ ಇಲ್ಲ ಅಂದ್ರೆ ಇದು ಅದು ಐಕ್ಯ ಆಗತ್ತ ಅಂತ ಹೇಳೋದು ಅರ್ಥ ಏನು? ನಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಹಾಗೆ ಕಲ್ಪನೆ ಮಾಡ್ತೀವಿ. ಇದು ಅದು ಒಟ್ಟಿಗೆ ಸೇರುತ್ತಂದ್ರೆ ಅದು ದೇವರ ಶಕ್ತಿ. ಅದು ನಾವು ದೇವರಿಗೆ, ದೇವರೇ ಇದರಲ್ಲಿ ಇದ್ದು ಇದೇ ನನಗೆ, ಇದರಲ್ಲಿ ನೀನು ಇದ್ದೀಯ, ನೀನೇ ನನಗೆ ಅನ್ನ, ನೀನೇ ನನಗೆ ಉಪಜೀವಿಯಾಗಿ ಇದ್ದೀ ಅಂಬೋ ತಿಳುವಳಿಕೆಯಿಂದ ದೇವರಿಗೆ ತೋರಿಸೋದು, ಸಮರ್ಪಣೆ ಮಾಡೋದು. ನಿನ್ನದೇ ಇದು, ನಿನ್ನದೇ ನಿನಗೆ ಕೊಟ್ಟಿದ್ದೀನಿ, ನಿನ್ನ ರೂಪವೇ ಇದಲ್ಲಿ ಇದ ಸ್ವಾಮಿ. ನಿನ್ನ ರೂಪವನ್ನ ನೀನು ಸ್ವೀಕಾರ ಮಾಡುವ ಮೂಲಕ ನನಗೆ ಅದು ಪ್ರಯೋಜನ ಆಗತ್ತೆ, ಇಷ್ಟೇ ಅದು. ಈ ರೀತಿಯಾಗಿ ಇದ ರಸಗಳನ್ನ ಅರ್ಪಣೆ ಮಾಡಬೇಕು, ಹಿಂದೆ ಹೇಳಿದ್ದನ್ನ ಹೇಳ್ತಾರೆ. ಹೀಗೆ ನಾವು ಮಾಡಬೇಕು. ಇದು ಭೋಜನಕ್ಕೆ ಮಾತ್ರ ಇಲ್ಲ, ಎಲ್ಲದಕ್ಕೇನು ಆಗತ್ತ. ಮುಖ್ಯವಾಗಿ ನಾವು ಭೋಜನವನ್ನ ತಕೊಳ್ತೀವಿ. ಸೊ ಹಲದರಾನುಜ ಭೋಗ್ಯ ರಸಗಳ ನೆಲೆಯ ಅರಿಯದೆ, ಭೋಗ್ಯ ರಸಗಳು ಅಂದ್ರೆ ದೇವರು ಯಾವುದನ್ನ ಭೋಗ್ಯ ಮಾಡ್ತಾನೆ, ಭೋಗ್ಯ ರಸಗಳು ದೇವರಿಗೆ ಯಾವುದು, ನಾಲ್ಕನೇ ಸಂಧಿಯಲ್ಲೇ ಬಂದಿದೆ ಇದು. ಭೋಗ್ಯ ರಸಗಳು ಯಾವುದು ಅಂದ್ರೆ ಅವನೇ ರಸ ಅಂಬೋದು ಅದು ಉಪನಿಷತ್ತುಗಳಲ್ಲಿ ಬಂದ, ಆಮೇಲೆ ಗೀತೆಯಲ್ಲಿ ಬಂದಿದೆ ಇದು ಅಲ್ಲಿ. ಸೊ ರಸ ಅಂತ ಎಲ್ಲಿ ಎಲ್ಲಿ ನೋಡಿದ್ರು ಶಾಸ್ತ್ರದಲ್ಲಿ ರಸ ಅಂತ ಹೇಳಿದ್ರೆ ಆ ಒಂದು ಕಂಟ್ರೋಲಿಂಗ್ ಎಂಟಿಟಿ ಅಂದ್ರೆ ಸ್ವತಂತ್ರನಾದ ರಸ ಅಂತ ಹೇಳಿದ್ರೆ ಸ್ವತಂತ್ರ ನಾನು ಹೇಳ್ತೀವಿ ಎಸೆನ್ಸ್ ಅಂತ ಹೇಳ್ತೀವಲ್ಲ, ಎಸೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ಏನು, ದಟ್ ಈಸ್ ವಾಟ್ ಕಂಟ್ರೋಲ್ಸ್. ಆ ಮ್ಯಾಂಗೋ ಎಸೆನ್ಸ್ ಹಾಕಿದ್ದೀವಿ ಅಂತ ನೀವು ಹೇಳಿದ್ರೆ ದ ಹೋಲ್ ಪ್ರಾಡಕ್ಟ್ ವಿಲ್ ಹ್ಯಾವ್ ದಟ್ ಮ್ಯಾಂಗೋ ಫ್ಲೇವರ್ ಇರುತ್ತೆ. ವನಿಲ್ಲಾ ಐಸ್ ಕ್ರೀಮ್ ಅಂತ ವನಿಲ್ಲಾ ದಟ್ ಡಾಮಿನೇಟ್ಸ್. ಸೊ ಆ ಕಂಟ್ರೋಲಿಂಗ್ ಏಜೆಂಟ್ ಅದು ಅದು ಈ ಪದಾರ್ಥದಲ್ಲಿ ಏನು ಸ್ವತಂತ್ರ ಇಲ್ಲ. ದೇವರ ವಿಷಯದಲ್ಲಿ ರಸ ಅಂತ ಹೇಳಿದ ಅಷ್ಟಮ ರಸ ಅವನೇ ಅಂತ ಹೇಳ್ತಾರೆ, ಅವನೇ ರಸ ಅಂತ ಹೇಳ್ತಾರಲ್ಲ. ಈ ರಸವನ್ನೇ ದೇವತೆಗಳಲ್ಲಿನೂ ಇಟ್ಟಿದ್ದಾನೆ ಅಂತ ಅಲ್ಲಿ ಚಾಂದೋಗ್ಯದಲ್ಲಿ ಹೇಳ್ತಾರೆ. ಎಲ್ಲ ಒಂದೊಂದು ಭೂಮಿಯನ್ನು ಭೂದೇವಿಯಿಂದ ಶುರು ಮಾಡಿ ನೆಕ್ಸ್ಟ್ ಪದ್ಯದಲ್ಲಿ ಅದನ್ನ ವಿವರಣೆ ಮಾಡ್ತಾರ. ಸೊ ಒಂದೊಂದಲ್ಲಿನೂ ಅವನೇ ಇದ್ದಾನೆ ರಸ, ಒಂದೊಂದಲ್ಲಿನೂ ಅವನದ್ದೇ ಶ್ರೇಷ್ಠವಾಗಿ ಸ್ವತಂತ್ರವಾಗಿದೆ. ಸೊ ಭೋಗ್ಯ ರಸ ಅಲದರಾನುಜ ಭೋಗ್ಯ, ಅಲ ಕೃಷ್ಣನಿಗೆ ಬೇಕಾದ ರಸ ಏನು ಅಂದ್ರೆ ನಾವು ತಿಳ್ಕೊಳ್ಳೋದು ಅವನೇ ಇದ್ದಾನೆ ಅನ್ಬೋ ತಿಳುವಳಿಕೆ. ಅಲ್ಲಿಂದ ಇಲ್ಲಿ ರಸ ಸೇರೋದು ಅಂತ ನಾವು ಹೇಳೋದು ದೇವರು ಸ್ವೀಕಾರ ಅಂತ ನಮ್ಮ ತಿಳುವಳಿಕೆ. ಅದು ಇಲ್ಲಿ ಇರುವಂತ ರೂಪ, ಅಲ್ಲಿ ಇರುವಂತ ರೂಪ, ನನ್ನಲ್ಲಿ ನಿಂತು ಇದನ್ನ ಚಿಂತನೆ ಮಾಡಿಸುವ ರೂಪ, ಈ ಮೂರು ಒಂದೇ. ಅನೇಕ ಮುಖದಿಂದ ಅವನು ತೋರ್ಸಂತ ಆ ಒಂದು ಪ್ರತಿಮೆಯಲ್ಲಿ ಒಂದು ರೂಪದಿಂದ ನಿಂತಿದ. ನಾವು ತಾನು ಆವಾಹನೆ ಮಾಡಿದ್ದೆ ನಮ್ಮ ಬಿಂಬನನ್ನ, ನಮ್ಗೆ ಏನೋ ನಮ್ಗೆ ಮನಸ್ಸಿಗೆ ಏನೋ ರಾಮನೋ ಕೃಷ್ಣನೋ ಬಂದ್ರೆ ಅಲ್ಲಿ ಬಂದು ಇರಪ್ಪ ಅಂತ ಕೂಡಿಸಿ ಇಡ್ತೀವಿ, ಬಿಕಾಸ್ ನಮ್ಗೆ ಚಿಂತನೆಗೆ. ಸೊ ಆ ರೂಪ, ಆಮೇಲೆ ಈ ಪದಾರ್ಥದಲ್ಲಿ ಇರುವಂತ ಸ್ವಾಕ್ಯ, ಅವನದ್ದೇ ಆದ ಸ್ವತಂತ್ರ ರಸರೂಪ ಇದೆ. ಅದು ಒಂದೊಂದಲ್ಲಿ ಒಂದೊಂದು, ಬಿಕಾಸ್ ಅದನ್ನ ನಿಯಮನ ಮಾಡ್ಲಿಕ್ಕೆ ಒಂದೊಂದಲ್ಲಿ ಒಂದೊಂದು ರೀತಿಯಿಂದ ಅದೆಲ್ಲ ಕೊಟ್ಟಿದ್ದಾರೆ. ನೈವೇದ್ಯ ಸಂಧಿಯಲ್ಲಿ, ಭೋಜನ ಸಂಧಿ ಇಲ್ಲಿಲ್ಲ ಕೊಟ್ಟಿದ್ದಾರೆ. ಆ ರೂಪದ ನನ್ನಲ್ಲಿ ನನ್ನ ಬಿಂಬನ ಆಗಿದ್ದ, ನನ್ನ ಬಿಂಬನೇ ನೆಕ್ಸ್ಟ್ ಇಸ್ ನನ್ನ ಬಿಂಬನೆ. ಇಲ್ಲಿ ಇರುವನು ಬೇರೆ ಯಾರು ಇಲ್ಲ, ನನ್ನ ಬಿಂಬನೆ ಅಲ್ಲಿನೂ ಇದ್ದಾನೆ ಇಲ್ಲಿನೂ ಇದ್ದು ಇದನ್ನ ನನಗೆ ಉಣಿಸಿ ನನಗೆ ಈ ಒಂದು ಸಾಧನೆಯನ್ನ ಮಾಡಿಸ್ತಾನೆ, ಹೀಗೆ ತಿಳ್ಕೊಬೇಕು. ಸೊ ಹಲದರಾನುಜ ಎಂಬುದಕ್ಕೆ ಅದಕ್ಕೆ ಬರುತ್ತೆ. ವ್ಯವಸಾಯ ಮಾಡಬೇಕು, ಬೇಸಾಯ ಮಾಡಬೇಕು ಅಂದ್ರೆ ಚಂದಾಗೆ ಚಂದ ಯು ಹೌ ಟು ಒಂದು ಬೀಜವನ್ನ ಬಿತ್ತಬೇಕು ಅಂದ್ರೆ ಹಾಗೆ ನಾವು ಹಾಕೋದಿಲ್ಲ, ಸ್ವಲ್ಪ ಬೀಜ ಲೂಸನ ಮಣ್ಣನ್ನ ಸ್ವಲ್ಪ ಲೂಸನ ಮಾಡಿ ಅಲ್ಲಿ ಹಾಕ್ತೀವಲ್ಲ, ಬೇಸಾಯ ಮಾಡಬೇಕು ಅಂತ ಅದಕ್ಕೆ ಹೇಳ್ತಾರೆ. ಸೊ ಈ ತರ ಇದು ಏನು, ಹೇಗೆ, ಯಾಕೆ ನಾನು ದೇವರಿಗೆ ನೈವೇದ್ಯ ಯಾಕೆ ಇಡ್ತಾ ಇದ್ದೀನಿ, ಏನು ಸಿಗ್ನಿಫಿಕೆನ್ಸ್, ದೇವ್ರು ಏನಾದ್ರು ತಿಂತಾ ಇದ್ದಾನ, ಏನಾಗ್ತಾ ಇದೆ, ಯಾಕೆ ಇಡ್ತಾ ಇದ್ದೀವಿ, ಈ ತಿಳ್ಕೊಂಡು ದೇವರು ಏನು ಸ್ವೀಕಾರ ಮಾಡಿ ಹೇಗಾಗತ್ತ, ಯಾವಾಗ ಅದು ನೈವೇದ್ಯ ಆಗತ್ತ, ದೇವರಿಗೆ ಸಮರ್ಪಣೆ ಮಾಡಿ ದೇವರು ಕೊಟ್ಟದ್ದು ಯಾವಾಗ ಅದಾಗತ್ತ, ದೇವರು ಕೂಡ ಆ ಕೃತಜ್ಞತೆ ದೇವರು ಕೊಟ್ಟಿದ್ದಾನೆ ಅಂಬೋದು, ಎಷ್ಟು ಕೊಟ್ಟಿದ್ದಾನೆ, ಒಂದೊಂದು ಆಗುತ್ತೆ, ಒಂದು ಅಗಳು ಬರ್ಬೇಕಂದ್ರೆ ಎಷ್ಟೆಷ್ಟೆಷ್ಟು ಆಗ್ಬೇಕು ಎಲ್ಲ ಯೋಚನೆ ಮಾಡಿ. ಸೊ ಅದಕ್ಕೆ ಹಲದರಾನುಜ ಅಂತ ಕೊಟ್ಟಿದ್ದಾರೆ. ಇದನ್ನ ಮಾಡಿ ಭೋಗ್ಯ ರಸಗಳ ನೆಲೆಯನ್ನ ಅರಿಯಬೇಕು ಅಂದ್ರೆ ಹಿಂದೆ ಕೊಟ್ಟಿದ್ದಾರೆ, ಹೇಗೆ ಹೇಗೆ ಚಿಂತನೆ ಮಾಡಬೇಕು ಅಂಬೋದನ್ನ, ಅದು ಕಾರಣ ಅಂತಿದ್ರು ಒಂದೊಂದು ಹೌ ಯು ಕ್ಯಾನ್ ಕೀಪ್ 36 ತರಬಹುದು ಅಂತ ಹೇಳಿದ್ರೆ, ಕಾರಣ ಅಂಬೋದಕ್ಕೆ ಸಾರವೂ ಆಗುತ್ತೆ, ಕಾರಣ ಸಾರ, ಕಾರಣ ಶುಭ, ಕಾರಣ ಪ್ರವಿವಿಕ್ತ, ಕಾರಣ ನಂದ, ಕಾರಣ ಸ್ಥೂಲ, ಕಾರಣ ನಿಸ್ಸಾರ, ಹೀಗೆ ಹೀಗೆ ಅಂತರ್ಯಾಮಿಗೆ ಹೀಗೆ. ಸೊ ಒಂದೊಂದಕ್ಕೇನೂ ಮಾಡ್ಬೋದು. ಸೊ ಹೀಗೆ ಈ ರಸದಲ್ಲಿ ಇರುವಂತ, ಇಲ್ಲಿ ನೋಡಿ ಅನ್ನದಲ್ಲಿ ಇರುವಂತ ಸಾರವಾಗಿ, ಅದಕ್ಕೆ ರಸ ಅಂತ ಬಂದಿದೆ, ಸಾರವಾಗಿ ಇರುವಂತದ್ದು ಅದೇ ಶುಭ ಆಯಿತು, ಶುಭ ರಸವೂ ಆಯಿತು, ಶುಭ ಅಂಬೋದು ಅವನ ರೂಪವೇ ಅಲ್ಲಿ ಆಗಿದೆ. ಅದು ಪ್ರವಿಭಿಕ್ತ ಅಂತ ಹೇಳುವಾಗ ಅಲ್ಲಿ ವಿಲಕ್ಷಣವಾಗಿದೆ, ಅದು ಅನ್ನ ಒಂದೇ ನೋಡಿ ಎಲ್ಲವೂ ನೋಡ್ಲಿಕ್ಕಾಗತ್ತೆ, ಸಾರವಾಗಿದೆ, ಸಾರಭೂತವಾಗಿ, ಯಾಕೆಂದ್ರೆ ಅದನ್ನ ಊಟ ಮಾಡುವ ಮೂಲಕ ಒಂದಗಳು ಅದನ್ನ ಒಳಗೆ ಹಾಕುವ ಮೂಲಕವಾಗ ಅಲ್ಲಿ ಇರುವಂತ ಸೂಕ್ಷ್ಮ ಅಂಶಗಳು ನಮ್ಮ ಮನಸ್ಸಿಗೇನು ಹೋಗಿ ಆ ಮನಸ್ಸಲ್ಲಿ ಅದು ಸತ್ವರಜ ತಮ್ಮ ಬೇಸ್ಟ್ ದಟ್ ಅದು ಹೋಗುತ್ತೆ, ಅಲ್ಲಿ ಸಾತ್ವಿಕವಾಗಿ ಅದು ಹೋಗಿ ಪರಿಣಾಮ ಹೊಂದಿದ್ರೆ ನಮಗೆ ದೇವರ ಮನಸ್ಸು ದೇವರನ್ನ ಚಿಂತನೆ ಮಾಡ್ಲಿಕ್ಕೆ ಅನುಕೂಲವಾಗತ್ತೆ, ಆ ಮನಸ್ಸೇ ನಮ್ಗೆ ಮನಸ್ಸು ಇಡ್ಲಿಕ್ಕೆ ಆಗತ್ತೆ ದೇವರಲ್ಲಿ, ಕಿವಿ ಕೊಟ್ಟು ಕೇಳುವುದಕ್ಕೆ ಆಗತ್ತೆ. ಸೊ ಹೀಗೆ ಸೊ ಒಂದೊಂದಕ್ಕೇನೆ ಹೀಗೆ ಆಗತ್ತೆ, ಸಾರವಾಗಿ ಅವನೇ ಇದ್ದಾನೆ, ಶುಭ ಶುಭ ಆಯ್ತು, ಶುಭ ಅಂದ್ರೆ ಅವನೇ ಯಾರು ಮಾಡ್ತಾ ಇದ್ದಾನೆ, ಬರೀ ಅನ್ನನಲ್ಲಿ ಇರುವಂತ ಚಂದ್ರ ಮಾಡ್ತಾ ಇದ್ದಾನೆ, ಇಲ್ಲ ಕೇಶವನೇ ಮಾಡ್ತಾ ಇದ್ದಾನೆ, ಅವನೇ ಶುಭ, ಅವನದೇ ಯಾವ ಮಂಗಳ ಯಾರು, ಅವನೇ ಮಂಗಳ ಅಂತ ತಿಳ್ಕೊಳ್ಳೋದು ನಮ್ಮ ನಮ್ಮ ವರ್ಡ್ಸೇ ಹಾಕ್ಬೋದು, ಸಾರ ಶುಭ ಇದಕ್ಕೆ ಅವನ್ ಮಂಗಳನ ರೂಪವಾಗಿದ್ದಾನೆ, ಆ ಅನ್ನದಿಂದ ಅವನು ವಿಲಕ್ಷಣವಾಗಿದ್ದಾನೆ, ಕರಗೋದಿಲ್ಲ, ಎಕ್ಸ್ಕ್ರೀಟ್ ಆಗೋದಿಲ್ಲ, ಅಲ್ಲೇ ಒಂದು ಮನಸ್ಸಿಗೆ ಹೋಗುವಂತ ಅತಿ ಸೂಕ್ಷ್ಮ ಅಂಶದಲ್ಲೇನೋ ಅಲ್ಲಿನೂ ಅವನು ವಿಲಕ್ಷಣವಾಗಿ ನಿಂತಿದ್ದಾನೆ ಭಗವಂತ. ಸೊ ಅದಕ್ಕೆ ಅವನು ಪ್ರವಿವಿಕ್ತ, ಇದು ಮೂಲಕವಾಗಿ ಮನಸ್ಸು ಅಂತ ಬಂತು ನೋಡಿ, ಮನಸ್ಸಲ್ಲಿ ಅವನ ಚಿಂತನೆ ಅದಕ್ಕೇನು ಪ್ರವಿವಿಕ್ತ ಆಗತ್ತಲ್ಲ, ಮನಸ್ಸಲ್ಲಿ ಇರುವಂತಹ ಚಿಂತನೆಗಳು ವಿಲಕ್ಷಣವಾಗಿ ಇರುವಂತ ಪದಾರ್ಥಗಳು ದೇವರನ್ನ ಚಿಂತನೆ ಮಾಡ್ತೇವೆ, ಪ್ರವಿವಿಕ್ತ ಆಗ್ತಾನೆ, ಇವನೇ ಇದೇ ಆನಂದ. ಆನಂದ ಎಲ್ಲಿಂದ ಬರುತ್ತೆ, ಶೋಕ ನಮ್ಗೆ ಎಲ್ಲಿ ಬರುತ್ತೋ ಅಲ್ಲೇ ಆನಂದವು, ಮನಸ್ಸಲ್ಲೇ ದುಃಖವೂ ಬರುತ್ತೆ, ಅದೇ ಮನಸ್ಸಲ್ಲೇ ಭ್ರಾಂತಿಯೂ ಬರುತ್ತೆ, ಅದೇ ಮನಸ್ಸೇ ಅಜ್ಞಾನವೂ ಬರುತ್ತ. ಸರ್ವಾನ್ ಪಾರ್ಥಾನ್ ಮನೋಗತ ಅಂತ ಅಲ್ಲಿ ಹೇಳುವಾಗ ಕೃಷ್ಣ ಇದನ್ನೇ ಹೇಳ್ತಾನೆ, ಎಲ್ಲವೂ ಮನಸ್ಸು ಯೋಚನೆ ಮಾಡು, ಆ ಮನಸ್ಸಲ್ಲೇ ಎಲ್ಲವೂ ಬರುತ್ತೆ, ಅಲ್ಲೇ ಆನಂದವೂ ಬರುತ್ತೆ, ಅಲ್ಲೇ ಆ ಒಂದು ಆನಂದವೂ ಬರುತ್ತೆ, ಮತ್ತು ಸ್ಥೂಲವೂ ಬರುತ್ತೆ. ಸ್ಥೂಲ ಅದು ಹೇಗೆ ಹೇಗೆ ಸ್ಥೂಲ ಅಂಬೋದಕ್ಕೆ ನೀಟ್ ಹ್ಯಾವ್ ಟು ಬಿ ರಿಯಲಿ ಬಿಗ್ ಅಂತ ಅರ್ಥ ಅಲ್ಲ, ಸ್ಥೂಲ ಆ ಒಂದು ಮನಸ್ಸಲ್ಲಿ ನಿಂತು ಅವನು ಮಾಡುವಂತ ಒಂದೊಂದು ಕಾರ್ಯ ಅದು ಹಾಗೆ ಸ್ಥೂಲದಲ್ಲಿ ಹಾಗೆ ಇಟ್ಟಿರುವಂತ ಸ್ಥೂಲ. ಏನು ಸ್ಥೂಲ ಆಯ್ತು ಇವಾಗ ಮನಸ್ಸಲ್ಲಿ, ಏನ್ ಸ್ಥೂಲ ಬಂತು ಅಂದ್ರೆ ಚಿಂತನೆ ಮಾಡಿ, ನಮ್ಗೆ ಏನೋ ಒಂದು ದೇವರ ರೂಪ ಕಾಣುತ್ತಲ್ಲ ದೇವರು ಅಂತ ಮನಸ್ಸಲ್ಲಿ ಕಣ್ಣು ಮುಚ್ಚಿ ನೋಡಿದಾಗ ನಮ್ಗೆ ಪರಿಚಯವಾದ ಏನೋ ರಾಮಕೃಷ್ಣ ಸ್ಪಷ್ಟತೆ ಇಲ್ಲದೆ ಇರ್ಬೋದು, ಒಂದು ಆಕಾರ ಒಂದು ಇಮ್ಯಾಜಿನ್ ಮಾಡ್ಬೋದು, ಒಂದು ಕಾಲ ದೇವರ ಪಾದ ಗುಲ್ಪ ಜಂಗ ಜಾನು ದೇವರ ಉದರ ದೇವರ ಹೃದಯ ದೇವರ ಕಂಠ ನಮ್ಮ ಮನಸ್ಸು ಮಾಡುವಂತ ಸ್ಕೆಚ್ ತಾನೆ ಧ್ಯಾನಕ್ಕೆ ಆಗತ್ತೆ. ಈ ತರ ಒಂದು ಸ್ಥೂಲ ಚಿಂತನೆಯನ್ನು ಬರ್ತ, ಆಮೇಲೆ ಸ್ಥೂಲ ಚಿಂತನೆ ಆಯ್ತು, ಈ ಸ್ಥೂಲದಲ್ಲಿ ಈ ಅನ್ನ ಹೋಗಿ ಏನ್ ಮಾಡೋದ್ ನಿಸ್ಸಾರ, ಏನ್ ಮಾಡುತ್ತೆ ಮೇನ್ ಥಿಂಗ್ ಮಾಡೋದೆ ಅಲ್ಲಿ ಇರುವಂತ ವೇಸ್ಟ್ ಅನ್ನ ಹೊರಗೆ ಹಾಕಬೇಕು. ಇಟ್ಸ್ ನಾಟ್ ಜಸ್ಟ್ ದ ವೇಸ್ಟ್, ಅದು ನಾವು ನೋಡಿದ್ದೀವಿಲ್ಲ ಇಲ್ಲೇ ನೋಡಿದ್ದೀವಿ ನಾಮಸ್ಮರಣೆಯಲ್ಲಿ ನೋಡುವಾಗ ಈ ವೇಸ್ಟ್ ಎಲ್ಲ ಹಾಕುವಾಗ ಅಲ್ಲಿನ ನಾವು ಚಿಂತನೆ ಅಪಾನ ಅಂತರ್ಗತ ಕೇಶವ ಅಂತ ಚಿಂತನೆ ಮಾಡಿದೆ. ಇದು ಹಾಕೋದು ತುಂಬಾ ದೊಡ್ಡ ಕೆಲಸ, ನಿಸ್ಸಾರವನ್ನ ಹೇಗೆ ದಟ್ಸ್ ವಾಟ್ ಇಸ್ ಇಫ್ ಇಟ್ ಇಸ್ ಅಕ್ಯುಮುಲೇಟೆಡ್ ಹೇಳ್ತಾರಲ್ಲ ದಟ್ ಬಿಕಮ್ಸ್ ಪಾಯ್ಸನ್ ದಟ್ ಬಿಕಮ್ಸ್ ಕ್ಯಾನ್ಸರ್ ಏನೇನೋ ಹೇಳ್ತಾರಲ್ಲ ಸೈನ್ಸ್ ಲಿನ ಹೇಳ್ತಾರಲ್ಲ ಇಟ್ ಹ್ಯಾಸ್ ಟು ಬಿ ಅನ್ವಾಂಟೆಡ್ ಹ್ಯಾಸ್ ಟು ಬಿ ಕಾರ್ಬನ್ ಡೈಆಕ್ಸೈಡ್ ತಗೊಳ್ಳಿ ಇನ್ಹೇಲ್ ಎಕ್ಸೆಲ್ ಹಾಗೆ ಅವನು ಮಾಡ್ತಾ ಇದ್ದಾನೆ, ಈ ರೂಪದಲ್ಲಿ ನಿಂತು ಸ್ಥೂಲ ಆಮೇಲೆ ನಿಸ್ಸಾರ ಅದಕ್ಕೆ ಮಾಡ್ತಾ. ಅದು ಒಂದು ಚಿಂತನೆ. ಇನ್ನೊಂದು ಏನಂದ್ರೆ, ಈ ದೈತ್ಯರಿಗೆ ಇವರಿಗೆ ಎಲ್ಲ ಅದಕ್ಕೆ ಪಾಪ ಪುರುಷ ವಿಸರ್ಜನೆ ಎಲ್ಲ ಮಾಡಿ ಇವರಿಗೆ ಹಾಕ್ತೀವಿ, ಇವರಿಗೆ ಅದು ಮಾಡ್ತಾನೆ ದೇವರು ಅಂತ. ಈ ತರನೂ ನೀವು ಚಿಂತನೆ ಮಾಡ್ಬೋದು. ಭೋಗ್ಯ ರಸಗಳ ನೆಲೆಯನ್ನ ಅರಿಯಬೇಕು. ಸೊ ಹಲಧರಾನುಜ ಭೋಗ್ಯ ರಸಗಳ ಅರಿಯಬೇಕು. ಹಾಗೆ ಹಿಂದೆ ಕೊಟ್ಟಿದ್ದಾರೆ ಪಾಪೆ ಆ ಒಂದು 27ಲಿ, ಇದನ್ನ ತಿಳಿಯದೆ ಅದಕ್ಕೆ ಮೌನದಿಂದ ಊಟ ಮಾಡಿ ಅಂತ. ನಮ್ಮ ನಮ್ಮ ಇದು ಒಂದು ನಮ್ಗೆ ಒಂದೊಂದು ರೂಪವು ಒಂದೊಂದು ಬರ್ತಾ ಇಲ್ಲ ನಮ್ಗೆ ಅಂದ್ರೆ, ಜಸ್ಟ್ ನಮ್ಮ ನಮ್ಮ ಭಾಷೆಯಲ್ಲಿ ಇದು ಅರ್ಥ ಮಾಡ್ಕೊಂಡ್ರೆ ಆಯ್ತು. ಆಮೇಲೆ ಯು ಕ್ಯಾನ್ ಮೆಮರೈಸ್, ಮೆಮರೈಸ್ ಮಾಡಕ್ ಬಂದ್ರೆ ಸುಲಭ, ದಟ್ಸ್ ವಂಡರ್ಫುಲ್. ಅದರ್ವೈಸ್ ಆಲ್ಸೋ ಯುವರ್ ಓನ್, ಇದು ಈಸಿಯರ್ ಆಗಿ ಮೆಮರೈಸ್ ಮಾಡ್ಬೇಕಾದೇ ಇಲ್ಲ. ಅಲ್ಲಿ ದೇವರಲ್ಲಿ ರಸ ಇಟ್ಟಿದ್ದಾರೆ, ರಸ ರಸ ರಸಭರಿತವಾಗಿರುತ್ತೆ. ಅದಕ್ಕೆ ನಾವು ಹೇಳ್ತೀವಲ್ಲ ಗತಯಾಮ ಪದಾರ್ಥಗಳು ಮಾಡಿ, ಬೆಳಿಗ್ಗೆ ಯಾವಾಗ್ಲೂ ಮಾಡಿದ್ದು ವಿಂಟರ್ಲಿ ಬೆಳಿಗ್ಗೆ ಮಾಡಿದ್ದ ಅನ್ನವನ್ನ ಸಾಯಂಕಾಲ ಮಧ್ಯಾಹ್ನ 3 ಗಂಟೆ 2 ಗಂಟೆಗೆ ಇಟ್ರೆ ಅದು ಹೇಗೆ ನೋಡ್ಲಿಕ್ಕೆ ಹೇಗಾಗಿರುತ್ತೆ, ಬಿಸಿ ಬಿಸಿ ಇರ್ಬೇಕು ಅಂತ ನಮ್ಗೆ ಅನ್ಸುತ್ತಲ್ಲ. ಸೊ ಹೀಗೆ ಆ ಒಂದು ರಸವತ್ತಾಗಿರಬೇಕು ಅಂತ ಹೇಳ್ತೇವೆ. ರಸವತ್ ಅಂದ್ರೆ ವೆಟ್ ಮಾಯಿಸ್ಟ್ ಅಂತಿಲ್ಲ, ಅದು ನೋಡ್ಲಿಕ್ಕೆ ಆಕರ್ಷವಾಗಿರಬೇಕು. ಆ ರಸ ರಸವೇ ಸಾರ ಆಗತ್ತೆ. ಇಫ್ ಯು ರಿವರ್ಸ್ ಇಟ್ಸ್ ರಸ ಸಾರ ಆಗತ್ತೆ. ಇದು ಚಾಂದೋಗ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಇದೇ ಸಾರವಾಗಿದೆ. ಸಾರ ರಸಭರಿತವಾಗಿ ಸಾರಭೂತವಾಗಿ ಅದೇ ಇರುತ್ತೆ. ದಟ್ ಇಸ್ ದ ಎಸೆನ್ಸ್ ಫಾರ್ ಅವರ್ ಲೈಫ್. ಅದಿದೆ ಅಂತ ಅದೇ ಶುಭ ಆಗತ್ತೆ. ದೇವರನ್ನ ಚಿಂತನೆ ಬಂತಲ್ಲ ಆವಾಗಲೇ ಅದು ಶುಭ ಆಯ್ತು. ದೇವರಲ್ಲಿ ಇದಾನ ಅನ್ನಂ ಬ್ರಹ್ಮೇತಿ ಅಲ್ಲಿ ಹೇಳುವಾಗ ಹೇಳ್ತಾರೆ, ಅನ್ನಂ ಬ್ರಹ್ಮೇತಿ ಜಾನಾತ್ ಅಂತ ಹೇಳಲ್ಲ. ಶಾಸ್ತ್ರದಲ್ಲಿ ಯಾವಾಗ್ಲೂ ವಿಜ್ಞಾನ ಅಂತಾನೆ ಹೇಳೋದು. ವಿಜ್ಞಾನ ಅಂದ್ರೆ ಡೀಪ್ ನಾಲೆಡ್ಜ್ ಅಂತ ಕೆಲವರು ತಿಳ್ಕೊಂಡು ಚಿಂತನೆ ಮಾಡ್ತಾರೆ. ಇಲ್ಲ, ವಿಜ್ಞಾನ ಅದು. ವಿಜ್ಞಾನ ಅಂದ್ರೆ ವಿ ಪಕ್ಷಿ ಪರಮಾತ್ಮನೆ ಅಂತಾನೆ, ಭಗವಂತ ಅಂಬೋ ಆ ಜ್ಞಾನ ವಿಜ್ಞಾನ. ಸೊ ಆ ವಿಜ್ಞಾನ ಅದು ನಮಗೆ ಬೇಕಾದದ್ದು. ಅದಕ್ಕೆ ಹೇಳಿದ ಸಾರ ಅದೇ ಶುಭ ಆಯ್ತಲ್ಲ, ದೇವರದ್ದು ಅದೇ ಶುಭ ಆಗತ್ತೆ. ಇದನ್ನ ತಿಳಿದಾಗ ದೇವರ ಚಿಂತನೆ ಬಂತಲ್ಲ, ಆ ರಸದಲ್ಲಿ ರಸ ಆ ಒಂದು ಚಿಂತನೆ ಆಗತ್ತ. ಸೊ ಅದು ಶುಭ ಆಯ್ತು. ಅದು ವಿಲಕ್ಷಣ ಅಂತ ಚಿಂತೆ ವಿ ಅದಕ್ಕೆ ವಿಜ್ಞಾನ. ವಿಜ್ಞಾನ ಅಲ್ಲಿನ ಹಾಗೆ ಅವನು ಬೇರೆ ಅಂಬೋದು. ಈ ಅನ್ನದಲ್ಲಿ ಇದ್ದು ಈ ಅನ್ನ ಅನ್ನ ಒಂದೇ ನಮ್ಗೆ ಕೊಡೋದಿಲ್ಲ, ಅಲ್ಲಿ ಬೇರೆ ಭಿನ್ನನಾಗಿ ಇದ್ದಾನೆ. ನಾವು ಅಗಿದು ತಿಂದಾಗೆ ಡೈಜೆಸ್ಟ್ ಆದಾಗೆ ಏನಾರು ಆಗತ್ತೆ, ಏನು ಆಗೋದಿಲ್ಲ. ಅವನೇ ಇದ್ದಾನೆ, ವಿಲಕ್ಷಣವಾಗಿದೆ, ಅವನೇ ಎಲ್ಲವನ್ನು ಮಾಡ್ತಾ ಇದ್ದಾನೆ. ಸೊ ಅದು ವಿಲಕ್ಷಣ ಬಂತು. ಅದನ್ನಿಂದ ಅನ್ನದಿಂದ ನಮ್ಗೆ ಒಂದು ತುತ್ತು ಹೇಳ್ತಾರಲ್ಲ, ಒಂದು ತುತ್ತು ತುತ್ತು ತಕೊಂಡಾಗ ದ್ವಾದಶಿ ದಿವಸ ಊಟ ಮಾಡಿದಾಗೆ ನಮ್ಗೆ ಶಕ್ತಿಯು ಬರುತ್ತೆ, ಆನಂದವೂ ಬರುತ್ತೆ, ಎಲ್ಲ ನಮ್ಮ ದೇಹಕ್ಕೇನೋ ಒಂದು ಪುಷ್ಟಿಯನ್ನ ಕೊಡುತ್ತೆ. ಸೊ ಹೀಗೆ ಆ ಒಂದು ಅದು ಆನಂದವನ್ನು ಕೊಡುತ್ತೆ. ಮತ್ತು ಅದು ಸ್ಥೂಲ ಚಿಂತನೆ ಬರಲಿಕ್ಕೆ ಈ ತರ ಚಿಂತನೆ ಬರೋದು, ಅದು ಸ್ಥೂಲವಾದ ಚಿಂತನೆ ದೇವರದು ಬರುತ್ತೆ. ಆಮೇಲೆ ನಿಸ್ಸಾರ ಅನ್ವಾಂಟೆಡ್ ಇಸ್ ಟೇಕನ್ ಔಟ್. ಆ ನಿತರಾಂಸಾರವಾಗಿ ಇನ್ನೊಂದು ನಾವು ಹೇಳ ಸಾರ ಮಾತ್ರ ಅಲ್ಲ, ಯಾವತ್ತೂ ಅವನು ಸಾರ ಹೋಗ್ತಾನೆ. ಸೊ ಈ ಚಿಂತನೆಗಳು ಬಂದಾಗ ನಮ್ಗೆ ಏನಾಗತ್ತೆ, ಹಲದರ ಅನ್ನೋದು ಭೋಗ್ಯ ರಸಗಳ ನೆಲೆಯನ್ನ ತಿಳಿತೀವಿ. ಆವಾಗ ಏನಾಗತ್ತೆ, ಬಿ ವೋಂಟ್ ಬಿ ಲೈಕ್ ಕಪ್ಪೆಗಳಂತೆ ಇರೋದಿಲ್ಲ. ಕಪ್ಪೆಗಳಿಗೆ ಪಾಪ ಗೊತ್ತಿಲ್ಲ, ಅದನ್ನೇ ಅದು ದಿನಾಗ್ಲೂ ಪ್ರಯತ್ನ ಮಾಡುತ್ತೆ. ಹಾಗೆ ದೇವರ ಬಗ್ಗೆ ತಿಳಿಯದೇ ಇರುವವರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಅಂದ್ರೆ ಹೇಳ್ತಾರೆ, ನೆಲೆಯನ್ನ ಪೂಜೆ ಮಾಡ್ತಾರೆ. ಇದು ಕಪ್ಪೆಗಳು ಈ ಜಲಚರ ಪ್ರಾಣಿಗಳೆಲ್ಲ ಹೇಗೆ ಆ ಬಿಂಬವನ್ನೇ ಚಂದ್ರ ಅಂತ ತಗೊಳ್ಳೋಣ, ಚಂದ್ರ ಅಂತ ಅದನ್ನ ತಿನ್ಲಕ್ಕೆ ಯತ್ನ ಮಾಡ್ತಾರೋ, ಹಾಗೇನೆ ದೇವರಿಗೆ ಏನು ನೈವೇದ್ಯ ಅಂತ ಗೊತ್ತಿಲ್ಲ, ಪೂಜೆ ಮಾಡ್ತಾರ. ಪಾಪ ಪೂಜೆ ಮಾಡುವಾಗ ಪೂಜೆ ಬ್ರಹ್ಮ ತುಂಬಾ ಗ್ರ್ಯಾಂಡ್ ಪೂಜೆ ಇರುತ್ತೆ, ಎಲ್ಲ ವೆರೈಟೀಸ್ ಅಂಡ್ ವೆರೈಟೀಸ್ ಇರುತ್ತೆ. ಆದ್ರೆ ಗೊತ್ತಿಲ್ಲ ಏನೋ, ನಾವು ದೇವರಿಗೆ ಹೇಳ್ತೀವಲ್ಲ ನಮ್ಮ ಏ ನಾವು ದೇವರಿಗೆ ಸೇವೆಗೆ ಕೊಟ್ಟಿದ್ದೀವಿ, ರಾಯರಿಗೆ ನಾವು ಇಷ್ಟು ಸೇವೆ ಮಾಡಿದೀವಿ, ಆ ಸೇವೆ ಅವರಿಗೆ ನಮ್ ಸೇವೆ ಬೇಕಾಗಿದೆಯಾ, ನಾವು ಮಾಡುವ ಈ ಪದಾರ್ಥಗಳು ಅವ್ರಿಗೆ ಬೇಕಾಗಿದೆಯಾ, ಏನು ಆ ಪದಾರ್ಥಗಳ ವೃತ್ತಿ ಊಟ ಮಾಡ್ತಾರ, ಏನು ಕೊಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಅಂದ್ರೆ ಏನ್ ದೇವರು ಅಂದ್ರೆ ಬೇಸಿಕಲಿ ಏನಾಯ್ತು, ದೇವರು ಅಂಬೋ ಕಾನ್ಸೆಪ್ಟ್ ಇಲ್ಲ ಅಲ್ಲಿ ಜಲಚರ ಪ್ರಾಣಿಗೆ. ಅದು ಏನು ಪ್ರತಿಬಿಂಬ ಅಂಬೋದು ಗೊತ್ತಿಲ್ಲ, ಅದು ತಿನ್ನುವ ವಸ್ತು ಅಲ್ಲ ಅಂತನೂ ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ಯಾವತ್ತೂ ಸಂತೋಷ ಆಗೋ ಸಂತೋಷ ಇರುತ್ತೆ, ನೋಡತ್ತ ಓಡತ್ತ ಎಲ್ಲ ಮಾಡತ್ತೆ, ಹಸಿವೆ ಹೋಗತ್ತೆ, ಅದಕ್ಕೆ ಹೋಗೋದೇ ಇಲ್ಲ. ಹಾಗೇನೆ ಪೂಜೆ ಇದೆಲ್ಲ ಮಾಡಿ ಪ್ರಯೋಜನೆ ಪೂಜೆ ಮಾಡುವುದು ಯಾವುದಕ್ಕೆ? ಸುಖ ಬೇಕು ದುಃಖ ಹೋಗಬೇಕು ಅಂತ. ನಿಜವಾಗ್ಲು ಅವ್ರಿಗೆ ಆಗತ್ತಾ ಇಲ್ಲ, ನಿಜವಾದ ಪ್ರಯೋಜನ ಆಗೋದಿಲ್ಲ ಅಂತ ಒಂದು ಅರ್ಥ. ಅಂದ್ರೆ ಸುಖ ಸಿಗತ್ತೆ ಏನೋ, ಕಾರು ಬಂಗ್ಲ ಏನೋ ಬರುತ್ತೆ, ಬಂದು ಇನ್ನೂ ಅವ್ರಿಗೆ ದುಃಖ ಜಾಸ್ತಿನೇ ಮಾಡತ್ತೆ. ಅದು ಇನ್ನು ಅದು ಹೋದಾಗ ಒಂದು ವಸ್ತು ಬರುತ್ತೆ, ವಸ್ತು ಬಂದಾಗ ಯು ಗೆಟ್ ವೆರಿ ಅಟ್ಯಾಚ್, ಆ ವಸ್ತು ಹೋದಾಗ ಇನ್ನಷ್ಟು ಅಷ್ಟಷ್ಟು ದುಃಖಗೆ ಅದಕ್ಕೆ ಆಗತ್ತೆ. ಸೊ ಅವರ ಗೋಲ್ ಏನು? ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ. ನಿಜವಾಗ ಆಗೋದೇ ಇಲ್ಲ ಅಂದ್ರೆ ದೇವರು ಚಿಂತನೆ ಅವರಿಗೆ ಇಲ್ಲ, ಏನು ಎಂಬುದು ಗೊತ್ತಿಲ್ಲ. ಆ ಒಂದು ವಿಗ್ರಹವನ್ನೇ ದೇವರು ಅಂತ ತಿಳ್ಕೊಂಡು ಆ ವಿಗ್ರಹಕ್ಕೆ ತಾವು ಈ ಪದಾರ್ಥಗಳ ಇಟ್ಟಿದ್ದೀವಿ, ದೇವರಿಗೆ ತಾವು ಕೊಟ್ಟಿದ್ದೀವಿ ಅಂತ ಚಿಂತನೆ ಇಷ್ಟು ಮಾಡುವಾಗ ದೇವರು ಅವರಿಗೆ ಸಿಕ್ಕೋದೇ ಇಲ್ಲ. ಹಾಗೆ ಈ ಚಂದ್ರಬಿಂಬನೇ ತಗೊಳ್ಳೋಣ. ಚಂದ್ರ ಅಂತ ಅದಕ್ಕೆ ಒಂದು ಒಂದು ಕೆಲವು ಪ್ರಾಣಿಗಳಿಗೆ ಮೇಲೆ ನೋಡಿದ್ದೆ, ಅದಕ್ಕೆ ಮೇಲೆ ಆಕಾಶದಲ್ಲಿ ಇರುವಂತದ್ದು ಚಂದ್ರ ಅಂತ ಗೊತ್ತಿದೆ. ಆ ಚಂದ್ರನೇ ಇಲ್ಲಿ ಬಿದ್ದಿದ್ದಾನಂತ ಬಿಡೋಣ, ಅದಕ್ಕೆ ಏನೋ ಒಂದು ಭ್ರಮೆ ಬಂತು ದೊಡ್ಡ ದೊಡ್ಡ ಪ್ರಾಣಿಗಳಿಗೆ ಅಂತ ತಗೊಳ್ಳೋಣ. ತಕೊಂಡನು ಅದು ಸಿಕ್ಕತ್ತೆ, ಸಿಕ್ಕೋದೇ ಇಲ್ಲ ಅದಕ್ಕೆ. ಹಾಗೇನೆ ಇವರುಗಳಿಗೆ ದೇವರು ಸಿಕ್ಕೋದೇ ಇಲ್ಲ. ದೇವರು ಸಿಕ್ಕೋದಿಲ್ಲ ಅಂದ್ರೆ ದೇವರ ನಿಜವಾದ ಅನುಗ್ರಹ ಎಂಬುದು ಸಿಕ್ಕೋದಿಲ್ಲ ಅಂದ್ರೆ ಏನಾಯ್ತು ಇಲ್ಲಿ ವಿಷಯ? ತಿಳಿದು ಮಾಡಬೇಕು, ದೇವರ ಪೂಜೆಯನ್ನ ತಿಳಿದು ಮಾಡಬೇಕು. ತಿಳಿದು ಮಾಡಿದ್ದಾಗ ಯಾವುದಕ್ಕೇನೋ ಇದು ಅಪ್ಲೈ ಆಗುತ್ತೆ. ವಿತ್ ನಾಲೆಡ್ಜ್, ಜ್ಞಾನವೇ ಜ್ಞಾನ ಇದ್ದಾಗೆ ನಮ್ಗೆ ಮುಖ್ಯ ಫಲ ಸಿಕ್ಕತ್ತೆ. ಉಳಿದ ಫಲ ಸಿಕ್ಕತ್ತಲ್ಲ ಅವ್ರಿಗೆ, ಇನ್ನು 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 ದುಡ್ಡು ಬರುತ್ತೆ ಅಂದ್ರೆ ಅಲ್ಲಿನೂ ಅದು ಭ್ರಮೆನೆ. ಯಾಕೆ ಅಂದ್ರೆ ಇವತ್ತು ಅವರು ಗ್ರ್ಯಾಂಡ್ ಪೂಜೆ ಮಾಡಿದ್ದಾರೆ ಅಂದ ಕಾರಣದಿಂದ ಅವ್ರಿಗೆ ಇನ್ನು ದುಡ್ಡು ನೋಡ್ರಿ. ಅವ್ರು ಇಷ್ಟು ಮಾಡಿದ್ರು ತಕ್ಷಣ ಮಗು ಹುಟ್ಟಿದ್ದು, ಮಗು ಇಲ್ಲ ಅಂದ್ರು, ಮಕ್ಕಳೇ ಇಲ್ಲ ಅಂದ್ರು, ಇದು ಮಾಡಿದ್ರು ತಕ್ಷಣ ಮಗು ಹುಟ್ಟಿತ್ತು ಅಂದ್ರೆ ನಾಟ್ ಬಿಕಾಸ್ ಆಫ್ ದಟ್, ಅವರು ಮಾಡಿದ ಹಿಂದಿನ ಕರ್ಮ ಆ ಕರ್ಮಕ್ಕೆ ಅನುಗುಣವಾಗಿ ಇದು ಈ ಮೂಲಕ ಹುಟ್ಟಿತ್ತು. ಅದು ಅದೇ ಜಾಬ್ ಇರ್ಲಿ ಏನೇ ಇರ್ಲಿ ಆಯಿತು, ಇದು ಮಾಡುವ ಮೂಲಕವಾಗಿ ಆಗೋದೇ ಇಲ್ಲ, ಹಿಂದಿನ ಕರ್ಮಕ್ಕೆ ಅನುಗುಣವಾಗುತ್ತೆ. ಓನ್ಲಿ ಅತ್ಯುತ್ಕಟ ಪುಣ್ಯ ಅತ್ಯುತ್ಕಟ ಗುರು ನಿಂದನೆ ಆ ತುಂಬಾ ಒಂದು ವಿಶೇಷ ಪುಣ್ಯ ಕಾರ್ಯ. ಇದು ಮಾಡಿದ್ದಾಗೆ ತಕ್ಷಣ ಅದೇ ಜನ್ಮದಲ್ಲಿ ಫಲ ಉಂಟು, ಅದರ್ವೈಸ್ ಅದು ಹಿಂದೆ ಬಂದ ಇದನ್ನ ಕರ್ಮಗಳಿಂದ ಈ ಫಲವನ್ನ ಆಗತ್ತೆ. ಸೊ ಅವರುಗಳಿಗೆ ಅದು ಗೊತ್ತಾಗೋದು ಇಲ್ಲ, ದೇವರ ನಿಜವಾದ ಅನುಗ್ರಹ ಅವರಿಗೆ ಸಿಕ್ಕೋದಿಲ್ಲ ಅಂಬುದು ಹೇಳ ಪೂಜಿಸುತ್ತ. ಅದ್ರ ಜೊತೆಯಲ್ಲಿ ಏನು ಬರುತ್ತೆ ಅಂತ, ಆತರ ಪೂಜೆಯಿಂದ ಯು ವಿಲ್ ಬಿ ಈವನ್ ಗೋ ಇನ್ ದ ರಿವರ್ಸ್ ಡೈರೆಕ್ಷನ್ ಆಲ್ಸೋ ಅಂತ ಹೇಳ್ತಾರೆ. ಪೂಜಿಸುತ್ತಾ ಹಂಬಲಿಸುವರು ಪುರುಷಾರ್ಥಗಳು, ಹಂಬಲಿಸೋ ಇದು ಮಾಡಿದ್ರೆ ನಮ್ಗೆ ಇದು ಸಿಕ್ಕತ್ತೆ ಅದು ಸಿಕ್ಕತ್ತೆ ಇದು ಸಿಕ್ಕತ್ತೆ ಅಂತ ಹಂಬಲಿಸುವರು ಪುರುಷಾರ್ಥಗಳ. ಏನವರು ಬೇಡೋದು ಅರ್ಥ ಕಾಮವನ್ನ ಬೇಡ್ತಾರೆ ಹೊರತು ಈ ಕಡೆ ಆ ಕಡೆ ಇರೋದನ್ನ ಅವ್ರು ಬೇಡೋದಿಲ್ಲ. ಧರ್ಮ ಈ ಕಡೆ ಇದೆ ಆ ಕಡೆ ಮೋಕ್ಷ. ಸೋ ಪುರುಷಾರ್ಥಗಳು ಅಂತ ಹೇಳೋ ಆಗ ಅದು ಹೇಗೆ ಇದು ಹೇಳ್ತಾರಲ್ಲ ಬ್ರಹ್ಮಸೂತ್ರಕ್ಕೆ ಆದಿ ಅಂತ್ಯದಲ್ಲಿ ಪ್ರಣವವನ್ನ ಓಂಕಾರವನ್ನ ಹಾಕ್ತಾರಂತ. ಯಾಕೆ ಅಂದ್ರೆ ಇದಕ್ಕೆ ಹೇಳ್ತಾ ಇದ್ರೆ ಅಲ್ಲಿ ಹೇಳುವಾಗ ಇದು ಅದೃಷ್ಟ ಫಲ ಅಂತ. ಅಂದ್ರೆ ನಮಗೆ ಬರುವಂತ ಪುಣ್ಯವು ಯಾರೂ ಕದಿಯದೇ ಇರಬೇಕು ಅಂತ. ಇಟ್ ಇಸ್ ಲೈಕ್ ಒಂದು ಬಾಕ್ಸ್ ಸೇಫ್ ಡೆಪಾಸಿಟ್ ಲಿ ಇಟ್ಟಂತೆ ಅಂತ. ಅದಕ್ಕೆ ಹಾಕ್ತಾರೆ ದೇವರ ನೆನಪು ಅಂದ್ರೆ ಬೇಸಿಕಲಿ ಓಂಕಾರ ಹಾಕೋದು ಅಂತ. ಆದಿಯಲ್ಲಿನೂ ದೇವರ ನೆನಪು, ಕೊನೆಯಲ್ಲಿನೂ ದೇವರ ನೆನಪು. ಒಂದೊಂದು ಕಾರ್ಯದಲ್ಲಿನೂ ಹೇಳ್ತಾರೆ ನಾವು ಅದಕ್ಕೆ ಸಂಕಲ್ಪ ಅಂಬೋದು. ಒಂದು ಒಂದು ಕಾರ್ಯಕ್ಕೇನೋ ಫಸ್ಟ್ ಸಂಕಲ್ಪ, ಆಮೇಲೆ ಸಮರ್ಪಣ. ಸಮರ್ಪಣ ಎರಡು ಕಡೆನೂ ಯಾರಿಗೆ? ದೇವರಿಗೆ. ಅದನ್ನೇ ಇಟ್ಟಿರ್ತೀವಿ ನಾವು. ಸೊ ಹಾಗೆ ಮಾಡಬೇಕು. ಸೊ ಇವರುಗಳು ಹಾಗೇನೆ ಧರ್ಮದಿಂದ ಅರ್ಥವನ್ನ ಗಳಿಸಬೇಕು, ಧರ್ಮದಿಂದ ಧರ್ಮಕ್ಕೆ ಅವಿರೋಧವಾಗಿ ಆ ಕಾಮನೆ ಕಾಮನೆ ಯಾವಾಗಲೂ ಆ ಧರ್ಮಕ್ಕೆ ವಿರೋಧವಾಗಿರಬಾರದು. ಆ ತರ ಕಾಮನೆ ಶ್ರೇಷ್ಠ ಆಗತ್ತೆ. ಆ ತರ ಅರ್ಥಗಳು, ಅರ್ಥ ಅಂದ್ರೆ ದುಡ್ಡು ಸಂಪತ್ತು ಎಲ್ಲವೂ ಇದಾಗತ್ತೆ. ಆಮೇಲೆ ಮೋಕ್ಷ ಇರುತ್ತೆ. ಅದು ಎರಡನ್ನು ಕೊನೆಯಲ್ಲಿ ಇರೋ ಎರಡನ್ನು ಬಿಟ್ಟುಬಿಟ್ಟು ಬರೀ ಒಂದು ಅರ್ಥ ಅರ್ಥ ಅಂದ್ರೂ ಅಲ್ಲಿ ಜ್ಞಾನ ಸಂಪತ್ತಲ್ಲ. ಇಟ್ ಈಸ್ ಮನಿ, ಮನಿ ಗೆಟ್ಸ್ ಕೀರ್ತಿ ರೆಕಗ್ನಿಷನ್ ಎಲ್ಲವೂ ಆಗತ್ತೆ. ಆಮೇಲೆ ಕಾಮನೆಗಳು, ದುಷ್ಟ ಕಾಮ. ಇಲ್ಲಿ ಹೇಳೋದು ದುಡ್ಡು ಕೆಟ್ಟದ್ದೇ ಅಲ್ಲ, ದುಡ್ಡು ಕೀರ್ತಿನೂ ಕೆಟ್ಟದ್ದಲ್ಲ, ಯಶಸ್ಸು ಕೆಟ್ಟದ್ದಲ್ಲ. ಯಶಸ್ಸು ಕೆಲವೊಮ್ಮೆ ಆ ಕಾಲದಲ್ಲಿ ಎಲ್ಲ ಹೇಳ್ತಾರಲ್ಲ ಋಷಿ ಮುನಿಗಳು ಅವರು ಪ್ರಾರ್ಥನೆ ಮಾಡುವಾಗ ಯಶಸ್ಸು ಕೀರ್ತಿ ಅಂದ್ರೆ ಅವ್ರು ಇಂಥ ಜಾಗೆಯಲ್ಲಿ ಇಂಥದ್ದವ್ರು ಹೀಗೆ ದೇವರ ಬಗ್ಗೆ ತಿಳಿಸಿಕೊಡ್ತಾರ ಅಂತ ಕೀರ್ತಿ ಎಲ್ಲ ಕಡೆನೂ ಹಬ್ಬಿದ್ದಾಗೆ ಎಲ್ಲ ಕಡೆಯಿಂದ ಜನರು ಯಜ್ಞವಾಲ್ಕಿನ ಹತ್ರ ಬರ್ತಾ ಇದ್ರು ಅಂತೆಲ್ಲ ಬರುತ್ತಲ್ಲ. ಸೊ ಅದು ದ ಪರ್ಪಸ್ ಇಸ್ ಡಿಫ್ರೆಂಟ್, ಹೌ ದ ಪರ್ಸನ್ ಫೀಲ್ಸ್ ಅಂಬೋದು. ದೇವರು ದೇವರ ಬಗ್ಗೆ ಹೇಳಕ್ಕೆ ಇದು ಅನುಕೂಲ ಆಯ್ತು ಅಂತ ಆ ತರ ಚಿಂತನೆ, ಅದು ಈ ಕಾಲದಲ್ಲಿಲ್ಲ, ಅದು ಬರೋದಿಲ್ಲ. ಬಟ್ ಆ ತರ ಇರಬೇಕು ಅಂಬೋದು. ಸೊ ಹೀಗೆ ಅದೇ ಅರ್ಥ ಅರ್ಥ ಈ ಸಾಧನ ಸಂಪತ್ತುಗಳೆಲ್ಲವೂ ಬೇಕು, ಊಟ ತಿಂಡಿ ಎಲ್ಲವೂ ಬೇಕು. ಯಾವುದಕ್ಕೆ? ಇನ್ನು 4 ಜನ ಬರಬೇಕು, 4 ಜನಕ್ಕೆ ಅನ್ನ ಅನ್ನ ಪಾನಾದಿಗಳನ್ನ ಒದಗಿಸಿ ಅವರಿಗೆ ಕೊಟ್ಟು, ಅವರಿಗೆ ಆ ಕಾಲದಲ್ಲಿ ಹಾಗೆ ಇತ್ತಲ್ಲ, ಆ ಶಿಷ್ಯಂದರೆಲ್ಲ ಬಂದು ಇರೋರು ಅವ್ರಿಗೆ ಅನ್ನ ಪಾನ ಎಲ್ಲ ಹಾಕಿ ಆ ದೇಹ ಆರೋಗ್ಯ ಎಲ್ಲವೂ ಅವ್ರನ್ನರ್ಗೆ ನೋಡಿಕೊಂಡು ಆಮೇಲೆ ಶಾಸ್ತ್ರಾಧ್ಯಯನ ಮಾಡಿಸಿ ಕಳಿಸ್ತಾ ಇದ್ರು. ಅದು ಕಾಮನೆ, ಏನು ನಮ್ಗೆ ಬೇಕಾದ್ದು ಆ ಕಾಮನೆ, ದೇವರ ಕಡೆಯಿಂದ ಆ ಕಾಮನೆ. ಕಾಮನೆ ಹೇಗಿರ್ಬೇಕು ಅಂದ್ರೆ ಅದು ಪೋಷಕವಾಗಿ, ದೇವರ ಹತ್ರ ಹೋಗ್ಲಿಕ್ಕೆ ಪೋಷಕವಾಗಿರ್ಬೇಕು. ಎನಿ ರಿಲೇಶನ್ಶಿಪ್ ಎನಿಥಿಂಗ್ ಅದಕ್ಕೆ ವಿರುದ್ಧವಾಗಿದ್ರೆ ಯು ಆರ್ ಗೋಯಿಂಗ್ ಇನ್ ದ ಆಪೋಸಿಟ್ ಡಿರೆಕ್ಷನ್. ಸೊ ಇವರುಗಳು ಹಂಬಲಿಸುವವರು ಪುರುಷಾರ್ಥಗಳ ವಿಥೌಟ್ ದ ಬೇಸ್, ದೇವರು ಅಂಬೋ ಕಾನ್ಸೆಪ್ಟೇ ಇಲ್ಲದೆ ಅದನ್ನ ಮಾಡೋ ಹಾಗೆ ಹೆಂಗ ಏನಾಗತ್ತ? ಹಂಬಲಿಸುವರು ಪುರುಷಾರ್ಥಗಳ ಇದರಿಂದ ಅವ್ರಿಗೆ ಸತ್ ಕುಲಜರವೇ. ನಾವು ಆ ಅಹಂಕಾರ ಮಮಕಾರ ಬಂದ್ಬಿಡತ್ತಂತ. ಸತ್ಕುಲ ನಾವೇ ಸಜ್ಜನರು, ಯಾಕೆ ನಾವು ಪೂಜೆ ಮಾಡ್ತಾ ಇದ್ದೆ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತೇವೆ. ಈ ಬೆಸ್ಟ್ ಆಫ್ ಆಚಾರ್ಯರು ಬಂದ್ರು, ಬೆಸ್ಟ್ ಆಫ್ ದೀಸ್ ಪೀಪಲ್ ಕೇಮ್, ಎಲ್ಲ ನಾವೇ ಒಂದು ಸತ್ಕರ್ಮವನ್ನ ಸತ್ಕುಲಜರು ಅಂತ ಹೇಳುವಾಗ ಆ ಒಂದು ಆ ಮದವು ಬಂದ್ಬಿಡುತ್ತ, ದುಡ್ಡಿನ ಮದ ಎಲ್ಲ ಮದವು ಬಂದ್ಬಿಡುತ್ತ ಅಂತ ಹೇಳ್ತಾರ. ನಾವೇ ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೀವಿ, ಒಳ್ಳೆ ರೀತಿಯಿಂದ ನಮ್ಮ ಪರಂಪರೆ ಇದು ಅಂತೆಲ್ಲ ಹೇಳ್ತೀವಲ್ಲ, ಇದರಲ್ಲಿ ಇರಬೇಕು ಒಳ್ಳೆ ಪರಂಪರೆ. ಏನ್ ಬಂದಿದ್ದೀವಿ? ದೇವರ ಅನುಗ್ರಹದ, ದೇವರ ಅನುಗ್ರಹದಿಂದ ಈ ತರ ಹುಟ್ಟು ಬಂತದ್ದು ಆಗಿರ್ಬೇಕು. ಅದು ಅವ್ರಿಗೆ ಬರೋದಿಲ್ಲ, ಯಾಕೆಂದ್ರೆ ದೇವರು ಎಂಬ ಕಾನ್ಸೆಪ್ಟೇ ಅವ್ರಿಗೆ ಇನ್ನು ಬಂದೇ ಇಲ್ಲ. ಸೊ ಹೌ ಕ್ಯಾನ್ ಯು ಈವನ್ ರೀಚ್ ಅಂತ ಹೇಳ್ತಾರೆ. ಸತ್ ಕುಲಜರವೆಂದು ಆ ಸತ್ ನಾವು ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೀವಿ, ಸತ್ಕರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಅವರು ತಿಳ್ಕೊಳ್ತಾರೆ. ಬಟ್ ಅದು ಆಗೋದೇ ಇಲ್ಲ ಅಂಬೋದನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದು ಎಕ್ಸಾಂಪಲ್, ಈ ಎಕ್ಸಾಂಪಲ್ ಕೊಟ್ಟು ಮುಂದೆ ಈ 27th ಪದ್ಯದಲ್ಲಿ ಬಂದಿರುವಂತ ಈ ವಿಷಯವನ್ನ ಹೇಳ್ತಾ ಇದ್ದಾರೆ. ಹೇಗೆ ಕೊಡಬೇಕು ಅಂತ ಇಲ್ಲಿ ಇಲ್ಲಿ ಈ ಪ್ರಸಿದ್ಧವಾಗಿರುವಂತ ಮೋಕ್ಷ ಯೋಗ್ಯ ಜೀವಿಗಳು ಅಂಬೋ ಒಂದು ಕ್ಲಾಸಿಫಿಕೇಶನ್ ಇದೆ ಅಲ್ಲ, ಇದನ್ನು ಸ್ವಲ್ಪ ವ್ಯತ್ಯಾಸವಾಗಿ ಹೇಳಿ ಎಂಟೈರ್ ಜೀವರಾಶಿಗಳು ಪೂರ್ತಿ ಆ ತಾರತಮ್ಯ ಸಂಧಿಯಲ್ಲಿ ಬರುವಂತ ಎಲ್ಲವನ್ನು ಹೇಳ್ತಾ ಇದ್ದಾರೆ. ಹೇಗೆಂದ್ರೆ ನೋಡಿ, ದೇವ ಋಷಿ ಗಂಧರ್ವ ಪಿತೃ, ಇದು ನಮ್ಗೆ ಗೊತ್ತಿರೋದೆ ದೇವ, ಬಟ್ ಸ್ವಲ್ಪ ವ್ಯತ್ಯಾಸ ಅರ್ಥ ಇದೆ. ದೇವ ಋಷಿ ಗಂಧರ್ವ ಪಿತೃ ನರದೇವ ಮಾನವ ಧನುಜ ಗೋಜ ಕರಾವಿ ಮೊದಲಾದ ಅಖಿಲ ಚೇತನ ಭೋಗ್ಯ ರಸಗಳನ್ನು. ಸೊ ಇದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಈ 5 ಏನೇ ಇದನ್ನ ಇದು ಹೇಗೆ ಇಟ್ಕೊಳ್ತಾ ಇದ್ದ ಅಂತ. ದೇವ ಅಂತ ಹೇಳುವ ಮೂಲಕವಾಗಿ ಹಿಂದಿನ ಪದ್ಯದಲ್ಲಿ ಹಲಧರಾನುಜ ಭೋಗ್ಯ ರಸಗಳ ನೆಲೆಯ ನರಿಯದೆ ಅಂತ ಹೇಳಿದ್ದಾರೆ. ಸರಿ ಆಯ್ತಿರಿ, ಅವ್ರಿಗೆ ಗೊತ್ತಾಗೋದಿಲ್ಲ ಭೋಗ್ಯ ರಸ ಏನು ಅಂತ ಗೊತ್ತಾಗೋದಿಲ್ಲ. ಆ ಕೃಷ್ಣನ ಭೋಗ್ಯರಸ ಏನು, ಭೋಗ್ಯರಸ ಹೇಗೆ ಕೆಲಸ ಮಾಡ್ತಾನವನು ಅಂತ ಹೇಳಿದಾಗ ಹಿಂದೆ ಹೇಳಿದ 27th ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಈ ರಸಗಳೇ ಇಟ್ಕೊಳ್ಳಿ, ಈ ರಸಗಳು 6 ರಸಕ್ಕೆ 6 ಇಟ್ಕೊಂಡಿದ್ದೀವಿ, ಅದನ್ನು ಅವನು ಹೇಗೆ ಉಳಿಸ್ತಾ ಇದ್ದಾನೆ ಅಂತ. ಒಳಗೆ ಹೇಗೆ ಈ ಬ್ರಹ್ಮಾಂಡ ಈಸಿಯಸ್ ಥಿಂಗ್ ಇಸ್ ದ ಪಿಂಡಾಂಡ, ನಮ್ಮಲ್ಲಿ ಹೇಗೆ ಉಣಿಸ್ತಾ ಇದ್ದಾನೆ ಅಂತ. ಸೊ ಇಲ್ಲಿನೂ ಪಂಚಭೇದವನ್ನ ನೋಡುವಂಥದ್ದು ಈ ರಸಗಳಲ್ಲಿನೂ. ಹೇಗೆಂದ್ರೆ ದೇವ ಅಂದ್ರೆ ಇದು ಯಾವ ದೇವರನ್ನ ಹೇಳ್ತಾರಂದ್ರೆ ಲಕ್ಷ್ಮೀ ದೇವಿಯಿಂದ ಶುರು ಮಾಡ್ಬೋದು ನಾವು, ಲಕ್ಷ್ಮೀ ದೇವಿಯಿಂದ. ಆರ್ ಯು ಕ್ಯಾನ್ ಕೀಪ್ ಲಕ್ಷ್ಮೀನಾರಾಯಣ ರಸ ಅಂತ ಹೇಳುವ ಮೂಲಕವಾಗಿ ಲಕ್ಷ್ಮೀನಾರಾಯಣರನ್ನ ಇಟ್ಟುಕೊಳ್ಳೋದು. ಚತುರ್ಮುಖನಿಂದ ಅಂದ್ರೆ ವಾಯುದೇವರಿಂದ ಶುರು ಮಾಡೋದು ದೇವ ಅಂಬೋದು. ಈ ದೇವ ಅಂತ ಬಂದ ಶಬ್ದಗಳು ಎಲ್ಲಿ ಬರುತ್ತಂದ್ರೆ ಇದು ಮುಖ್ಯ ತಾತ್ವಿಕ ದೇವತೆಗಳು, ಮುಖ್ಯ ತಾತ್ವಿಕರು ಅಂತ ನಾವು ತಗೊಳ್ತೀವಲ್ಲ, ಈ ಮುಖ್ಯ ತಾತ್ವಿಕರನ್ನ ಇಟ್ಟುಕೊಳ್ಳೋದು. ತಾತ್ವಿಕ ದೇವತೆಗಳು ಅಂದ್ರೆ 18th ಕಕ್ಷ ತನಕ ಶೇಷ ಶತಸ್ಯ ದೇವತೆಗಳು ಅಂತ. ಸೊ ದಟ್ ಈಸ್ ಕಮ್ಸ್ ಟು ಅಬೌಟ್ ಅದು ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ಹೇಳಿದ್ದಾರೆ ಟೋಟಲಿ ಇಟ್ ಈಸ್ 3300 ಎಕ್ಸಾಕ್ಟ್ ನಂಬರೇ ಕೊಟ್ಬಿಡ್ತಾರೆ ದೇವತೆಗಳ ನಂಬರ್ ಡಸಂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗೋದಲ್ಲ ದೇ ಆರ್ ಕಾನ್ಸ್ಟೆಂಟ್ ನಮ್ಮ ಪಾಪ್ಯುಲೇಷನ್ ತರ ಅಲ್ಲ ಅದು 9 crore ಅಂತ ತಗೊಂಡ್ರೆ 9 crore 33 crore ಅಂದ್ರೆ ಅದು ಅದು ಔಪಚಾರಿಕವಾಗಿ ಬರುವಂತದ್ದು 24 crores ಮುಖ್ಯವಾಗಿ ತಗೊಳ್ಳೋದು 9 crore ದೇವ ಶಾಸ್ತ್ರದಲ್ಲಿ ಇರೋದು 9 crore ದೇವತೆಗಳು ಇದನ್ನೇ ಇನ್ನೂ ಸೇರಿಸಿ 33 crores ಅಂತ ಅದು ಇಟ್ಟುಕೊಳ್ಳೋ ಕ್ರಮವೂ ಉಂಟು ಅದು ಉಪಚಾರದಿಂದ ಕರೆಯೋ ದೇವ ಶಬ್ದ ಉಪಚಾರದಿಂದ ಕರೆಯುವುದಾಗತ್ತೆ ಸೊ ಇಲ್ಲಿ ಅಪ್ ಟು 18th ಕಕ್ಷೆ 3300 ಆಗತ್ತೆ ಇದು ದೇವ ದೇವ ಅಂತ ಹೇಳುವ ಮೂಲಕವಾಗಿ ಬರುತ್ತೆ ಆಮೇಲೆ ಋಷಿ ಅಂದ್ರೆ ಏನು ಋಷಿ ಅಂದ್ರೆ ನಾವು ತಿಳ್ಕೊಂಡ ಋಷಿಗಳು ಅಂದ್ರೆ ವಸಿಷ್ಠ ವಿಶ್ವಾಮಿತ್ರ ಎಲ್ಲ ತಕೋಬಹುದು ಬಟ್ ಇಲ್ಲಿ ಋಷಿ ಅಂತ ಮುಖ್ಯವಾಗಿ ಇಲ್ಲಿ ಹೇಳೋದು ಋಷಿ ಜ್ಞಾನಿಗಳು ಅಂತ ನಾವು ರಾಜ ಋಷಿಗಳು ಅಂತ ಜನಕ ಮುಂತಾದವರೆಲ್ಲ ರಾಜ ಋಷಿಗಳು ಅಂತ ಕರಿತೀವಲ್ಲ ಹಾಗೆ ಸೊ ಋಷಿ ಅಂತ ಜ್ಞಾನಿಗಳು ಅಂತ ಇವರು ವ್ಯಾಪ್ತ ದರ್ಶಕರು ಇವರು ಯಾರು ಅಂದ್ರೆ ಈ 19th ಅದಕ್ಕೆ ನೋಡಿ ಋಷಿಗಳ ಪೂಜೆ ಅಂತ ಹೇಳುವಾಗ ಜನರಲ್ ಆಗಿ ತಗೊಳ್ಳೋದು 19th ಕಕ್ಷವನ್ನ ತಗೊಳ್ತಾರೆ ಅಲ್ಲಿ ಋಷಿಗಳು ಅಂದ್ರೆ ಇದು ಓವರ್ಲ್ಯಾಪ್ ಆಗುತ್ತೆ ಜ್ಞಾನಿಗಳು ದೇ ಆರ್ ನಾಟ್ ತಾತ್ವಿಕ ವಾಟ್ ಆಲ್ ದೇ ಮೀನ್ ಇಸ್ ದೇ ಆರ್ ನಾಟ್ ತಾತ್ವಿಕ ದೇವತೆಗಳ ಅಲ್ಲ ತತ್ವಾಭಿಮಾನಿ ದೇವತೆಗಳ ಅಲ್ಲ ಅದು ಸೊ ಇವರ ಬೇಸಿಕಲಿ ಸ್ವಲ್ಪ ಜನ ಇದ್ದಾರೆ ಇಲ್ಲಿನೂ ಇವಲ್ಲಿ ಇರೋರು ಯಾರು ಬೇಸಿಕಲಿ ಅಂದ್ರೆ ಕರ್ಮಜರು ಕರ್ಮಜ ದೇವತೆಗಳು ಅಂತ ಯಾರನ್ನ ಕರಿತೀವೋ ಈ ಕರ್ಮಜ ದೇವತೆಗಳು ದಟ್ ಈಸ್ 19th ಕಕ್ಷೆ ಎಲ್ಲರನ್ನು ಋಷಿ ಶಬ್ದದಿಂದ ಕರೀತಾರೆ 19th ಕಕ್ಷದಿಂದ 25th ಕಕ್ಷ ತನಕ ಬರುತ್ತೆ ಇವರನ್ನ ಋಷಿ ಅಂತ ಕರೆದಿದ್ದಾರೆ ಋಷಿ ಅಂತ ನಾಟ್ ಜಸ್ಟ್ ದ ಋಷಿ ಬಿಕಾಸ್ ಎಲ್ಲಾ ಚಕ್ರವರ್ತಿಗಳು ವ್ಯಾಪ್ತ ಉಪಾಸಕರ ಈ ಚಕ್ರವರ್ತಿಗಳೆಲ್ಲ 100 ಇಲ್ಲೇ ಬರ್ತಾರೆ ಸೊ ಇವರುಗಳಿಗೆನ ಋಷಿ ಅಂತ ಕರೆದಿದ್ದಾರೆ ಇದು ಇವರು ಎಷ್ಟು ಜನ ಇದ್ದಾರೆ 3300 ಅಲ್ಲಿ ಫಸ್ಟ್ 18 ಕಕ್ಷಕ್ಕೆ ನೆಕ್ಸ್ಟ್ ಬರೋದು ಇದು ವಿಜಯದಾಸರೇ ಹೇಳ್ತಾರ ಇದು ಬರೋದು 29700 ಆದಾಗ ಏನಾಗತ್ತೆ ನಿಮ್ಗೆ ಯಾ 33 ಆಗತ್ತೆ 33 ಸೊ 3300 ನೆಕ್ಸ್ಟ್ ಬರೋ 29700 ಇದು ಋಷಿಗಳು 29700 ಋಷಿಗಳಾಗ್ತವೆ ಬೇಸಿಕಲಿ ವಾಟ್ ಐ ಆಮ್ ಟ್ರೈಂಗ್ ಟು ಡೂ ಈಸ್ ನವಕೋಟಿ ದೇವತೆಗಳು ಹೇಗೆ ಎಂಬುದನ್ನ ಹೇಳ್ತಾ ಇದೆ ನವಕೋಟಿ ಅಂದ್ರೆ ನೌ ಯು ಶುಡ್ ಗೆಟ್ ಅ ಪಿಕ್ಚರ್ 1, 2, 3, 4 ಪೂರ್ತಿ ಬೇಕಾಗಿಲ್ಲ 1 up to 18 ಕಕ್ಷ ಆಮೇಲೆ ನೆಕ್ಸ್ಟ್ ಬರೋದು 19th ಕಕ್ಷ ಟು 25th ಕಕ್ಷ ಅಂತ ಅಲ್ಲಿ ಒಂದು 29700 ಬರಬೇಕು ಸೊ ಹೀಗೆ ನವಕೋಟಿ ದೇವತೆಗಳು ಅಂದ್ರೆ ಕಕ್ಷತಾರತಮ್ಯ ನಿಮ್ಗೆ ಫ್ಲಾಶ್ ಆಗ್ಬೇಕು ಯು ಡೋಂಟ್ ಹ್ಯಾವ್ ಟು ಗೋ ಇನ್ ಟು ಡೀಟೇಲ್ಸ್ ಸೊ ಇವರನ್ನ ಋಷಿಗಳು ಅಂತ ಕರೆದಿದ್ದಾರೆ ಆಮೇಲೆ ಗಂಧರ್ವ ಪಿತೃಗಳು ಗಂಧರ್ವ ಮತ್ತು ಗಂಧರ್ವರನ್ನ ಎಲ್ಲಿ ಇಟ್ಟುಕೊಳ್ತಾರಂದ್ರೆ ಇಲ್ಲಿ ಆಜಾನಜರು ಆಜಾನಜರಲ್ಲಿ ಕ್ಲಾಸಿಫಿಕೇಶನ್ ಇದೆ ಸೊ ಈ ಆಜಾನಜರು ದಟ್ ಈಸ್ 27th ಕಕ್ಷ 25th ಕಕ್ಷ ಆಯ್ತು 26th 26th 25th ಪುಷ್ಕರ ಅಲ್ಲೇ ಸೇರಿಸ್ಕೊಂಡ್ ಬಿಟ್ಟರು 26th ಅಲ್ಲಿ ಇಲ್ಲಿ 27th ಕಕ್ಷ ಇದು ಸ್ವಲ್ಪ ನಂಬರಿಂಗ್ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ ಪುಷ್ಕರ ಆದಮೇಲೆ ಆಫ್ಟರ್ ಪುಷ್ಕರ ನೀವು ಇಟ್ಟುಕೊಂಡ್ರೆ ಅಲ್ಲಿ ಬರುವಂತ ಅನಾಖ್ಯ ಆಖ್ಯಾತ ದೇವತೆಗಳು ಅಂತ ಕರೀತಾರೆ ಆಜಾನಜರು ಅಂತ ಅಂದ್ರೆ ಇವರುಗಳು ಯಾರು ಅಂದ್ರೆ ಈ ಸೆಕೆಂಡ್ ಲೇಯರ್ಲಿ ನಾವು ನೋಡಿದ್ದೀವಲ್ಲ ಈ ಋಷಿಗಳು ಅಂತ ಅವರ ಮಕ್ಕಳು ದೇ ಆರ್ ನಾಟ್ ಡೈರೆಕ್ಟ್ಲಿ ಚಿಲ್ಡ್ರನ್ ಆಫ್ ದೇವತೆಗಳು ಫಸ್ಟ್ ಬರೋದು ತಾತ್ವಿಕರು ಆಮೇಲೆ ಸೆಕೆಂಡ್ ಬರೋದು ಈದರ್ ದೇ ಆರ್ ತಾತ್ವಿಕ ದೇವತೆಗಳ ಡೈರೆಕ್ಟ್ ಮಕ್ಕಳೇ ಇರಬಹುದು ಅಥವಾ ದೇವರ ಬ್ರಹ್ಮ ಮಾನಸ ಪುತ್ರರು ಅಂತ ಅದು ದೇವತೆಗಳೇ ಆಗ್ತಾರೆ ಬ್ರಹ್ಮನಿಂದಲೇ ಆಗದು ಆ ಬ್ರಹ್ಮ ಮಾನಸ ಪುತ್ರರು ಸೊ ಬೇಸಿಕಲಿ ತಾತ್ವಿಕರಿಂದ ಡೈರೆಕ್ಟ್ ಆಗಿ ಡೈರೆಕ್ಟ್ ನೆಕ್ಸ್ಟ್ ಬರುವಂತದ್ದು ಡೈರೆಕ್ಟ್ಲಿ ದೇ ಆರ್ ಕನೆಕ್ಟೆಡ್ ವಿತ್ ದೇವತಾಸ್ ಅದಾಯ್ತು ಅವರ ಮಕ್ಕಳು ಸೊ ದೀಸ್ ಪೀಪಲ್ ಆರ್ ನಂಬರ್ ಥರ್ಡ್ ಕ್ಯಾಟಗರಿಯಲ್ಲಿ ಇರುವಂತ ಆಜಾನಜರು ಚಿರಪಿತೃಗಳು ಅಂತ ಬರುವಂತದ್ದು ಇವರುಗಳು ಯಾರು ಅಂದ್ರೆ ಅದಕ್ಕೆ ಗಂಧರ್ವ ಪಿತೃ ಅಂತ ಕರೆದಿದ್ದಾರೆ ಗಂಧರ್ವ ಪಿತೃಗಳು ಅಂತ ಗಂಧರ್ವರು ಪಿತೃಗಳಿಗೆ ದೇ ಹ್ಯಾವ್ ಪುಟ್ ಇಟ್ ಇನ್ ದಿಸ್ ಅಜಾನಜರನ್ನ, ದಟ್ ಈಸ್ 25th ಕಕ್ಷ, 25th ಕಕ್ಷದಲ್ಲಿ, 25th 20 ಕಕ್ಷದಲ್ಲಿ ಸ್ವಲ್ಪ ನಂಬರಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ, ಇವರನ್ನ ತಗೊಂಡಿದ್ದಾರೆ. ಸೊ ಈ ದೇವತೆಗಳು ಎಷ್ಟು ಜನ ಇದ್ದಾರೆ ಅಂದ್ರೆ, ಇದೇ ಬಿಗ್ಗೆಸ್ಟ್ ನಿಯರ್ಲಿ 8 million, 8 million, ಅದು ಉಳಿದು ನವಕೋಟಿಯಲ್ಲಿ, ಜಸ್ಟ್ ಡಿಡೆಕ್ಟ್ ನವಕೋಟಿಯಲ್ಲಿ 3,300 ಪ್ಲಸ್ 29,700 ತೆಗೆದು ಬಿಟ್ಟರೆ ಉಳಿದದ್ದು, ದಟ್ ಈಸ್ 8,967,000 ಅಂತ ತಗೊಳ್ಳಿ. ಸೊ ಅಪ್ ಟು ದಿಸ್ ಕಕ್ಷ ನಿಮ್ಗೆ ನವಕೋಟಿ ಬಂದ್ಬಿಡುತ್ತೆ, ನವಕೋಟಿ ಇಲ್ಲಿ ಎಂಡ್ ಆಗುತ್ತೆ. ಸೊ 1, 2, 3, ಸೊ ನವಕೋಟಿ ದೇವತೆಗಳು ಅಂದ್ರೆ ನಿಮ್ಗೆ ಕಕ್ಷ ಒನ್ ಕಕ್ಷ ಅಂತಿಲ್ಲ, ಅಪ್ ಟು 18, 1, ಆಮೇಲೆ ಅಪ್ ಟು 26, 25 or 26, ಡಿಪೆಂಡಿಂಗ್ ಆನ್ ಹೌ ಯು ಸಿ ಇಟ್. ಅದು ಆಮೇಲೆ ಬರುವಂತ ಆಜಾನಜರು, ಆಜಾನಜರು ಮತ್ತು ಚಿರಪಿತೃಗಳು, ಇಷ್ಟು ತನಕ ಇವರಾಯ್ತು. ಇದು ಆದ್ಮೇಲೆ ನೆಕ್ಸ್ಟ್ ಒಂದು ಕ್ಲಾಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಗಂಧರ್ವ ಪಿತೃಗಳು. ದೇವಗಂಧರ್ವರೇ ಇವರು, ದೇವಗಂಧರ್ವರು ಅಪ್ಸರಸ್ ಎಲ್ಲ ಬರ್ತಾರೆ. ನರದೇವ ಒಂದ್ ಹೇಳ್ತಾರೆ, ನಾವು ಕೇಳಿದ್ದೇ ಇಲ್ಲ ನರದೇವ ಅಂದ್ರೆ ಯಾರು. ನರದೇವ ಅಂದ್ರೆ ಇಲ್ಲಿ ಮಾನುಷ ಗಂಧರ್ವರು, ಮಾನುಷ ಚಕ್ರವರ್ತಿಗಳು, ಇವರು ವ್ಯಾಪ್ತೋಪಾಸಕ ಅಲ್ಲ. ಮನುಷ್ಯ ಗಂಧರ್ವರು ಇವರು, ದೇವಗಂಧರ್ವರು ಇವರು ಕೆಳಗೆ ಬರುವಂತಾರು, ಅವ್ರಿಗೆ ಎಲ್ಲಾ ಕಡೆನು ಇರುವಂತ ಇದೆಲ್ಲ ಇಲ್ಲ ಅವ್ರಿಗೆ, ಅವರು ನಿರಂಶರಲ್ಲಿ ಬರ್ತಾರೆ. ಸೊ ಇವರನ್ನ ಇದಕ್ಕೆ ನರದೇವ, ನರಗಂಧರ್ವರುಗೆ ನರದೇವ ಎಂಬ ಶಬ್ದವನ್ನು ಬಳಸಿದ್ದಾರೆ, ನರದೇವ ಆಗ್ತಾರೆ. ಸೊ ಮನುಷ್ಯ ಗಂಧರ್ವ, ಮನುಷ್ಯ ಚಕ್ರವರ್ತಿಗಳು ಇವರು ಬರ್ತಾರೆ. ಇದಾದ ಮೇಲೆ ಆರ್ ಸಮಟೈಮ್ಸ್ ದೇ ಆರ್ ಪ್ಲೇಸ್ಡ್ ಅಂಡರ್ ಮನುಷ್ಯೋತ್ತಮರು ಅಂತಾನು ಕರೀತಾರೆ, ನರದೇವ ಮಾನವ ಅಂತ. ಅವ್ರ ನರದೇವ ಸೆಪರೇಟ್, ಮಾನವ ಸೆಪರೇಟ್ ಆಗಿ ತಗೊಂಡು ಆಮೇಲೆ ಮನುಷ್ಯೋತ್ತಮರು. ಇಲ್ಲಿ ನರದೇವದಲ್ಲಿ ಅಪ್ ಟು ದೇ ಆರ್ ಆರ್ 16 ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಯಿಂಗ್ಸ್ ಇರ್ತಾರೆ ಅಂತ ಇದಕ್ಕೆ ಹೇಳ್ತಾರೆ. ಇವರು ಬರೋದು ಏನಾಗತ್ತೆ ಅಂದ್ರೆ, ದಿಸ್ ಈಸ್ ವಾಟ್ ಈಸ್ ನವಕೋಟಿ ಆಯ್ತಲ್ಲ, ನವಕೋಟಿ ಆದ ಮೇಲೆ 24 crore ಯಾರು, ನರದೇವ. ನರದೇವ ಮಾನವ ಅಂತ ಹೇಳ್ತಾರೆ, ಮನುಷ್ಯೋತ್ತಮರು, ನರದೇವ ಮನುಷ್ಯೋತ್ತಮರು 24 crore ಆಗ್ತಾರೆ. ಸೊ 9 crore ಮುಖ್ಯ ಆಗತ್ತೆ, ನವಕೋಟಿ ದೇವತೆಗಳು ಪ್ರಸಿದ್ಧ, ಅವ್ರ ಜೊತೆಲಿ ಈ 24 ನೀವು ಸೇರಿಸ್ಕೊಂಡ್ರೆ 30 crore ಇದ್ದಾರೆ. ಇವರಿಗೆಲ್ಲರೂ ದೇವ ಶಬ್ದ, ನಮಗೆ ದೊಡ್ಡವರು, ನಮಗೆ ಮಾರ್ಗದರ್ಶನ ಮಾಡುವವರು ಇದ್ದಾರೆ, ತಾತ್ವಿಕರು ಇದ್ದಾರೆ, ಈ ತರ ಮನುಷ್ಯೋತ್ತಮ ಅನುಗ್ರಹಕರು ಇದ್ದಾರೆ. ಸೊ ಇವರನ್ನ ತಗೊಳ್ತಾ ಇದ್ದಾರೆ. ಸೊ ಇವರೆಲ್ಲ ಏನಾಗ್ತಾರೆ, ನರ ದೇವ ಮಾನವ, ಆಮೇಲೆ ಆ ಮಾನವರಲ್ಲಿ ನಮ್ಮನ್ನು ಸೇರಿಸ್ಕೊಳ್ಳೋಣ. ಆದಮೇಲೆ ಧನುಜ, ಧನು ಅಂದ್ರೆ ಯಾರು, ಕಶ್ಯಪನ ಮೂಲಕ ಇಡೀ ಸಂಸಾರ, ಇಡೀ ಪ್ರಜೋತ್ಪತ್ತಿ ಪೂರ್ತಿ ಬರುತ್ತೆ ಕಶ್ಯಪನ. ಇದು ನೋಡೋಣ, ಆಕ್ಚುಲಿ ಟೈಮ್ ಆಯ್ತು, ಇದು ಇಲ್ಲಿ ಒಂದು ಮುಗಿಸ್ಬಿಟ್ಟು ಐ ವಿಲ್ ಗೋ ಇನ್ ಟು ದ ಡೀಟೇಲ್ ಲೇಟರ್. ಇಲ್ಲಿ ಕಶ್ಯಪನಿಗೆ ಧನುವಲ್ಲಿ ಹುಟ್ಟಿದ ಮಕ್ಕಳು ರಾಕ್ಷಸರು, ಇವರು ಧನುಜ ಅಂತ ಕರೀತಾರೆ, ಧನುವಲ್ಲಿ ಹುಟ್ಟಿರುವಂಥದ್ದು. ಅವರು ರಾಕ್ಷಸರು, ಅಸುರರು ಇವರೆಲ್ಲ ಇರ್ತಾರೆ, ಅದು ಆ ವೆರೈಟೀಸು ಬರುತ್ತೆ. ಆಮೇಲೆ ಗೋಜ, ಗೋಜ ಅಂದ್ರೆ ನೆಕ್ಸ್ಟ್ ಲೆವೆಲ್ ಬರೋದು, ಇದು ಮನುಷ್ಯರು ಮತ್ತು ಅವರಿಗಿಂತ ಕೆಳಗಿರುವಂತ ಈ ಒಂದು ಧನುಜರು. ಅದಾದ ಮೇಲೆ ಇದು ಅನಿಮಲ್ಸ್ ಗೆ 4 ಕಾಲುಗಳು ಇರುವಂತದ್ದು, ಹೀಗೆ ಹೋಗ್ತಾ 4 ಕಾಲು, 2 ಕಾಲು ಆಯ್ತು, 4 ಕಾಲು. ಗೋಜ, ಕರ ಮತ್ತು ಆವಿ ಅಂದ್ರೆ ಕರ ಅಂದ್ರೆ ಗೊತ್ತು, ಕರ ಇದು ಡಾಂಕಿ. ಆಮೇಲೆ ಆವಿ ಅಂದ್ರೆ ಕುರಿ, ಮುಂತಾದ ಅನೇಕ ಪ್ರಾಣಿಗಳು ಎಲ್ಲವೂ ಅಪ್ ಟು ತೃಣ. ಅಖಿಲ ಚೇತನ, ಎಲ್ಲಾ ಚೇತನ, ಅಖಿಲ ಚೇತನ ಅಂದ್ರೆ ದೇವರು ಅಖಿಲ ಚೇತನ ಭೋಗ್ಯ ರಸಗಳನ್ನು, ಭೋಗ್ಯ ರಸ ಯಾರ್ಯಾರಿಗೆ ಮುಖ್ಯವಾದ ಅರ್ಥ ಏನು ಅಂದ್ರೆ, ಇಷ್ಟು ಸ್ಪೀಸೀಸ್ ಅಂದ್ರೆ ಸಮಸ್ತ ಅಂತ ಒಂದೇ ವರ್ಡ್ ಹೇಳದೆ ಸೆಪರೇಟ್ ಯಾಕೆ ಅದು ಸೆಪರೇಟ್ ಮಾಡಿದ್ದಾರೆ ಅಂದ್ರೆ, ಒಂದು ದೇವರು ಎಲ್ಲದಕ್ಕೆ ಅವನು ತಂದೆ, ಎಲ್ಲರಿಗೇನು ಅವರವರಿಗೆ ಏನೇನು, ಒಂದು ತಾಯಿ ಹಾಗೆ ಒಂದೊಂದು ಮಗುಗೆ ಒಂದೊಂದು ರೀತಿಯಿಂದ ಬಡಿಸ್ತಾಳೆ, ಅವಳಿಗೆ ಗೊತ್ತು. ಹಾಗಿರುವಾಗ ಈ ಜಗತ್ ಪಿತ ಆದಂತ, ಜಗತ್ತಿನ ತಾಯಿ ಆದಂತ ಅಲ್ಲ ಭಗವಂತ, ಎಲ್ಲರಿಗೇನು ಅವರವರ ಯೋಗ್ಯ ರಸಗಳನ್ನ ಅವನು ಕೂಡ ಯಾವ್ದು ಅವಯವಗಳಲ್ಲಿ ಇದ್ದು ಅವರವರ ಅವಯವಗಳಲ್ಲಿ ಇದ್ದು, ನಾಟ್ ಓನ್ಲಿ ಇಲ್ಲಿ ಹೇಳುವಂತ ಥಾಟ್ ಭೋಜನ ಸಂಧಿಯಲ್ಲಿ ಉಳಿದದ್ದು ತೃಣ ಅಷ್ಟು ಬಂದಿಲ್ಲ. ಇಲ್ಲಿ ಅದನ್ನು ಸೇರಿಸಿ ಇಲ್ಲಿ ಒಂದು ಆಡೆಡ್. ವಾಟ್ ಇಸ್ ದ ಡಿಫರೆನ್ಸ್ ಅಂದ್ರೆ, ಇಲ್ಲಿ ನಿಮ್ಗೆ 27th ಪದ್ಯದಲ್ಲಿ ಹೇಳಿರುವಂತ ಒಳಗೆ ಇದ್ದು ದೇವರು ಒಂದೊಂದೊಂದೊಂದೊಂದಲ್ಲಿ ಇದ್ದು ಅವರ ಅವಯವಗಳಲ್ಲಿ ಇದ್ದು ಈ ತೃಣಾಂತ ಜೀವಿಗಳ ಅವಯವಗಳಲ್ಲಿನೂ ಇದ್ದು ಅದಕ್ಕೆ ಏನು ಬೇಕೋ ಅದು ಸ್ವೀಕಾರ ಮಾಡುವಂತೆ ಮಾಡ್ತಾನ ಅಂಬೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕಣಕ್ಕೆ ಸ್ವಯೋಗ್ಯ ರಸಗಳ ನಿಪ್ಪ ಎಂದೆಂದು ಯಾವತ್ತು ಕೊಡ್ತಾನೆ ಅಂತ. ಇದು ನೆಕ್ಸ್ಟ್ ಕ್ಲಾಸ್ಲಿ ಇದು ಸ್ವಲ್ಪ ಡೀಟೇಲ್ಸ್ ಇದಕ್ಕೆ ನೋಡೋಣ. ನಮ್ಮಲ್ಲಿ ಕೃಷ್ಣ ಅರ್ಪಣಮಸ್ತು.